यदि तम तव भक्तानाम अस्माकं निर्हरे हरे तदा सुकार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिंद पणितु पेळुवे परम भगवद् भक्तरिदनादरदि केळुवुदु ಆದರದಿ ಕೇಳುವುದು. ನಾವು ವರ್ಣ ಪ್ರಕ್ರಿಯಾ ಸಂಧಿಯಲ್ಲಿ ಆರನೇ ಪದ್ಯಕ್ಕೆ ಬಂದಿದ್ದೀವಿ. ಐದನೇ ಪದ್ಯದಲ್ಲಿ ಕರ್ಮದ ವಿವರ, ಕರ್ಮದಲ್ಲಿ ಇರುವಂತ ಆಯಾ ಆಯಾ ಕರ್ಮದಲ್ಲಿ ಆಯಾ ರೂಪದಿಂದ ಭಗವಂತ ಸ್ವೀಕಾರ ಮಾಡ್ತಾನೆ. ಸೊ ಕರ್ಮವನ್ನ ಮಾಡಿಸುವ ಆ ಒಂದು ತದ್ ರೂಪವನ್ನ ತಿಳ್ಕೊಂಡು ಅದಕ್ಕೆ ನಾವು ಕೊಡಬೇಕು. ಬಿಕಾಸ್ ಅವರೇ ಮಾಡುವಂತವರು, ಕರ್ಮವನ್ನ ಮಾಡುವವರು ನಮ್ಮಲ್ಲಿ ನಿಂತು ಪ್ರೇರಿಸಿ ಮಾಡಿ ಮಾಡಿಸೋರು ಅವರು ಎಂಬೋ ಚಿಂತನೆ ಹೇಳುವಾಗ ಅದಕ್ಕೆ ಒಂದು ಎಕ್ಸಾಂಪಲ್ ತರ ಕೊಡ್ತಾರೆ. ಹಾಗೆ ನಾವು ಅನಲ ಪಕ್ಕ ನಮ್ಮ ಹಾಗೆ ನಾವು ಅಡಿಗೆ ಮಾಡಿದ ತಕ್ಷಣ ಅಡಿಗೆ ಮಾಡಿ ನೈವೇದ್ಯ ದೇವರಿಗೆ ಮಾಡಿದರೂ ನಾವು ಏನ್ ಮಾಡ್ತೀವಿ, ಆ ಒಂದು ಸ್ವಲ್ಪ ಭಾಗವನ್ನ ತೆಗೆದಿಟ್ಟು ಅದು ಎಲ್ಲಿ ಯಾವುದು ಮೂಲಕವಾಗ ನಮ್ಗೆ ಈ ಅನ್ನ ಬಂತು, ಯಾವುದು ಮೂಲಕವಾಗ ನಾವು ಪಚನ ಮಾಡ್ತೀವೋ ಎಲ್ಲದಕ್ಕೇನು ಕಾರಣವಾಗಿರುವಂತ ಈ ಅಗ್ನಿಯಲ್ಲಿಯೇ ಹಾಕ್ತೀವಿ. ಅಗ್ನಿಯಲ್ಲಿ ಹಾಕುವಾಗ ಅದೇ ವೈಶ್ವದೇವ ಅಂತ ನಾವು ಮಾಡ್ತೀವಿ. ಹಾಗೆ ಮಾಡಿದ್ರೆ ಅಲ್ಲಿಂದ ಬರುವಂತ ಪಾಪಗಳು ಎಲ್ಲಿಂದ ಬಂತು ಇದನ್ನ ಅಂದ್ರೆ ಅಲ್ಲಿ ಏನ್ ಹೇಳ್ತಾರಂದ್ರೆ ಪ್ರತಿ ಒಂದು ಜಡ ರಸದಲ್ಲಿನೂ ಜಡ ಭಾಗ ಜಡ ಅನ್ನದಲ್ಲಿ ಅನ್ನ ಆಗಿದೆ ಅಂದ್ರೆ ಆ ಜಡ ಅನ್ನ ದಪ್ಪ ಎಂಟೈರ್ ಪ್ರಾಸೆಸ್ ಆ ಪ್ರಾಸೆಸ್ ಈ ಬ್ರಹ್ಮಾಂಡದಲ್ಲಿ ಆಗಿದೆ, ಈ ಭೂಮಿಯಿಂದ ಬಂದಿದೆ. ಆ ಭೂಮಿಯಲ್ಲಿ ಮೂರು ಗುಣಗಳು ಉಂಟು, ಸತ್ವ ರಜ ತಮೋ ಗುಣಗಳು ಉಂಟು. ಈ ಜಡದಲ್ಲಿನೂ ಮೂರು ಗುಣ ಉಂಟು. ಮೂರು ಗುಣವನ್ನ ಅಲ್ಲಿ ಪ್ರೇರಣೆ ಮಾಡುವಂತ ಮೂರು ವಿಧದ ದೇವತೆಗಳು ಉಂಟು. ಅಲ್ಲಿ ಇರುವಂತಹ ದೈತ್ಯಗಳು ಎಲ್ಲರೂ ಉಂಟು. ಮೂರು ತರದ ಜೀವರು ಎಲ್ಲರಿಗೇನು ಆಗತ್ತೆ. ಸೊ ಇದು ಈ ಪಾಪ ನಮ್ಮಂಗೆ ಅಂಟದಂತೆ ಇರಬೇಕು. ಯಾಕೆಂದ್ರೆ ಈ ಅನ್ನದಿಂದ ಅದು ಎಲ್ಲ ಉಪಚಯ ಆಗತ್ತೆ, ಇದು ಆಗಬಾರದು. ಅದು ಒಂದು. ಇನ್ನೊಂದು ಕೃತಜ್ಞತೆ. ಇವರೇ ಮಾಡಿಸಿದ್ದಾರೆ, ಅದು ನೆಕ್ಸ್ಟ್ ಪದ್ಯದಲ್ಲಿ ಅದು ಕಂಟಿನ್ಯೂ ಮಾಡ್ತಾರೆ. ಇವರೇ ಮಾಡಿಸಿ ಇದು ತಿಳ್ಕೊಳ್ಳೋದಕ್ಕೆ ಆ ಪಾಪಗಳು ಬರದೇ ಇರಬೇಕು ಅಂತ ಆ ಅನ್ನದಲ್ಲಿ ಇರುವಂತ ಆ ಬೆಂಕಿಯಲ್ಲಿ ತ್ಯಾಗ ಹಾಕ್ತೀವೋ ಹಾಗೇನೆ ನಾವು ಮಾಡುವಂತ ಕರ್ಮಗಳು ಯಾವ ಕರ್ಮಗಳು ಮಾಡ್ತೀವೋ ಅಲ್ಲಲ್ಲಿ ಇರುವಂತ ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದು ಯಾವುದು ಅಂತ ನಮ್ಗೆ ಗೊತ್ತಿಲ್ಲದೆ ಇರುವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಬರೀ ಕೃಷ್ಣಾರ್ಪಣ, ಕೃಷ್ಣನನ್ನ ಸ್ಮರಣೆ ಮಾಡ್ತೀವಿ. ಯಾಕೆಂದ್ರೆ ದೇಹಗತವಾದಂತ ಈ ಕರ್ಮ, ಈ ದೇಹ ಮಾತ್ರ ಎಲ್ಲ, ಒಳಗೆ ಇರುವಂತ ಎಲ್ಲಾ ದೇಹ ಸ್ವರೂಪ ದೇಹ ತನಕ ತಕೊಂಡನು ಅಲ್ಲಿ ಆ ದೇಹವನ್ನ ನಿಂದ ಮಾಡಿಸುವನು ಆ ಕೃಷ್ಣನೇ ಇದ್ದಾನೆ. ಆದ ಕಾರಣದಿಂದ ಕೃಷ್ಣಾರ್ಪಣ ಅಂತ ನಾವು ಮಾಡ್ತೀವಿ ಅಂತ ಇದನ್ನ ಹೇಳಿದ್ದಾರೆ. ಹೇಳ್ಬಿಟ್ಟು ಅನನನ್ನು ಹೋಮಿಸುವ ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ ಇಂದ ನಾವು ಎಲ್ಲಿ ಯಾವ ಕರ್ಮ, ಈ ಅನ್ನ ಹೊಟ್ಟೆ ಒಳಗೆ ಹೋಗುವಂತದ್ದು, ಜೀರ್ಣ ಆಗುವಂತದ್ದು, ದಿಸ್ ಫುಡ್, ಇದಕ್ಕೆ ಅಗ್ನಿಯಲ್ಲಿ ಹಾಕಿದ್ದೀವಿ. ಹಾಗೇನೆ ಒಂದೊಂದು ನೋಡುವಾಗ ಕೇಳುವಾಗ ಅದಕ್ಕೆ ನಾವು ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಯಾವ ಕರ್ಮ ಮಾಡೋವಾಗಲೂ ಆಚಮನ ಅಂತ ಮಾಡ್ತೀವಿ. ದ್ವಿ ಆಚಮನ ಅಂತ ಯಾಕೆ ಸುಮ್ಮನೆ ಆಚಮನ ಇಲ್ಲ, ಆಚಮನ ಪರ್ಪಸ್ ಇಟ್ಸೆಲ್ಫ್ ಇಸ್ ಅಲ್ಲಿ ಹೇಳುವಂತ ಹೆಸರುಗಳು, ಅಲ್ಲಿ ಇರುವಂತ ಭಗವಂತನ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಇದು ಹೇಳುವಾಗ ಒಂದೊಂದು ಕಣ್ಣಿನಿಂದ ಆಗೋದು, ಕಿವಿಯಿಂದ ಆಗೋದು, ಅದರಿಂದ ಯಾವ್ದು ನಾನು ಮಾಡಿದ ಈ ಕೆಲಸ ದೇಹದಿಂದ ಆಗಿದೆ, ಅದು ಕೃಷ್ಣಾರ್ಪಣ ಆಯ್ತು. ಒಂದೊಂದಲ್ಲಿನೂ ಆಗಿದೆ ಎಲ್ಲ ಕರ್ಮಗಳು. ಸೊ ಅದು ಅಲ್ಲಿ ಇರುವಂತ ದೇವರಿಗೆ ಅರ್ಪಣೆ ಮಾಡೋದೇ ಅದು, ಅದಕ್ಕೆ ಆಚರಣೆ ಮಾಡೋದು ಎಂಬ ಪರ್ಪಸ್, ದಟ್ ಈಸ್ ದ ಪರ್ಪಸ್. ಆ ಕರ್ಮವನ್ನ ಆಯಾ ದೇವತೆ ಅನಲ ಪಕ್ಕ ಹೋಗಿಸಿದ ಅನ್ನವ ಅನಲ ನೋಡು ಸಹೋಮಿಸುವ ತೆರದಂತೆ, ಇದು ಹಾಗೆ ನೀವು ಊಟವನ್ನ ಅಲ್ಲಿ ಸಮರ್ಪಣೆ ಮಾಡಿ ನೀವು ತಕ್ಕೊಳ್ತೀರೋ ಹಾಗೇನೆ ಒಂದೊಂದು ಕರ್ಮದಲ್ಲಿ ಇರುತ್ತೆ. ಅದಕ್ಕೆ ದಟ್ ಈಸ್ ವೈ ದ ಆಚಮನಾ ಕಂಸ, ಒಂದೊಂದಲ್ಲಿ ಇರುವಂತದನ್ನ ಸಮರ್ಪಣೆ ಮಾಡಬೇಕು ಎಂಬುದು ಎಲ್ಲಾ ಕಡೆನೂ ನಮ್ಗೆ ಬಂದ್ಬಿಡುತ್ತೆ. ಎಲ್ಲವೂ ಆಗದೆ ಇದ್ರೆ ಎಲ್ಲ ಕೃಷ್ಣಾರ್ಪಣ, ಕೃಷ್ಣನನ್ನ ಸ್ಮರಣೆ ಮಾಡೋದು ಅಷ್ಟೇ ಇದ್ದೇ ಇದೆ ನಮ್ಗೆ. ಸೊ ಹೀಗೆ ತೆರದ ಅನಿಮಿಷೇಷನ್ ಮಾಡಿ ಮಾಡಿಸಿ ಅಖಿಲ ಕರ್ಮವನ್ನ ಮಾಡಿಸ್ತಾನಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಈ ಕರ್ಮ ಹಿಂದೆ ನಾವು ಕರ್ಮದ ವೆರೈಟೀಸ್ ಎಲ್ಲ ನೋಡುವಾಗ ನೋಡಿದ್ದೀವಿ. ಕರ್ಮಗಳು ಮಾಡುವಾಗ ಯಾವ ಕರ್ಮ ಮಾಡಿದ್ರು ಮನ ವಚನ ಕಾಯದಲ್ಲಿ ತಿಳಿದು ಮನಸ್ಸು ವಚಸ್ಸು ಕಾಯಸಂದ್ರೆ ತಿಳಿದು. ಏನ್ ತಿಳಿಯೋದು, ಮನಸ್ಸಲ್ಲಿ ಆಯ್ತು, ವಚನ ಆಯ್ತು, ನಮ್ಮ ದೇಹ ಆಯ್ತು, ಇದು ತಿಳಿದಿದೆಯೇ ಅಂದ್ರೆ ಆ ತಿಳುವಳಿಕೆ ಕೊಡ್ತಾ ಇಲ್ಲ. ಇಲ್ಲಿ ಮನ ವಚನ ಕಾಯ ಅಂತ ಹೇಳುವಾಗ ಆಯಾ ದೇವತೆಗಳು, ಇದು ಮಾಡಿಸುವಾಗ ದೇವತೆಗಳು ನಮ್ಮಲ್ಲಿ ನಿಂತು ಇದನ್ನ ಮಾಡಿಸ್ತಾ ಇದ್ದಾರೆ. ಸೊ ಮನವಚನ ಕಾಯದಲ್ಲಿ ತಿಳಿದು ಅಂದ್ರೆ ಅಲ್ಲಿ ಅಲ್ಲಿ ಇರುವಂತಹ ದೇವತೆಗಳು, ಆ ದೇವತೆಗಳು ಅನೇಕ, ಮನಸ್ಸಿಗೆ ಅನೇಕ ದೇವತೆ, ಮಾತಿಗೆ ಅನೇಕ ದೇವತೆ, ಕಾಯಕ್ಕೆ ಅನೇಕ ದೇವತೆ ಇದ್ದೇ ಇದ್ದಾರೆ ನಮ್ಗೆ. ಇದನ್ನು ಮುಖ್ಯವಾಗಿ ನಮಗೆ ಬರುವಂತದ್ದು ವಾಕ್ನಿಂದ ನಾವು ಮಾಡುವಾಗ ವಾಕ್ ಇದು ಎಲ್ಲಿ ಬರುತ್ತಂದ್ರೆ ದೇವರ ಇದು ಅನ್ನಕ್ಕೆ ಸಂಬಂಧಪಟ್ಟದಾಗಿ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಉಪಲಕ್ಷಣತೆಯ ಎಲ್ಲ ಕಡೆನು ಇಟ್ಟುಕೊಳ್ಳೋದು ಅನ್ನ ಅಂತ ಹೇಳುವಾಗ, ಸಪ್ತ ಅನ್ನ ಅಂತ ಹೇಳುವಾಗ ದೇವರು ಸೃಷ್ಟಿ ಮಾಡಿದ ನಾಲ್ಕು ಅನ್ನಗಳು ಎಲ್ಲರ ಜೀವನಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ದೇವರು ಸ್ವೀಕಾರ ಎಲ್ಲವನ್ನು ದೇವರು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡೋದು ಅಂದ್ರೆ ಆ ದೇವರ ಪ್ರಸಾದ ಯಾವಾಗ ಸಿಕ್ಕತ್ತ ಅಂದ್ರೆ ಅವನು ಮೂರನ್ನ ತನ್ನದು ಅಂತ ಮೂರನ್ನ ಸ್ವೀಕಾರ ಮಾಡ್ತಾನೆ ಅಂದ್ರೆ ಏನರ್ಥ ಅಂದ್ರೆ ಮೂರನ್ನ ಯಾವುದನ್ನ ಸ್ವೀಕಾರ ಮಾಡ್ತಾನಂದ್ರೆ ಮನಸ್ಸು ವಚಸ್ಸು ಕಾಯ ಮನೋವಚನ ಪ್ರಾಣ ಅಂತ ಹೇಳ್ತಾರೆ. ಪ್ರಾಣನೇ ಕಾಯ ಆಗ್ತಾನೆ, ಅದು ನೋಡೋಣ ಏನಾದ್ರು ಡೌಟ್ ಬಂದ್ರೆ ಅದು ನೋಡೋಣ. ಸೊ ಮನವಚ ಕಾಯದಿಂದ ಮೂರನ್ನ ತಾನೇ ಇಟ್ಟುಕೊಳ್ತಾನೆ. ಏನ್ ತಾನೇ ಇಟ್ಟುಕೊಳ್ತಾನೆ ಇಲ್ಲಿ ಅಂದ್ರೆ ಮನಸ್ಸು ಅಂತ ಬಂದ್ರೆ ಅಲ್ಲಿ ಚತುರ್ಮುಖ ಬ್ರಹ್ಮನನ್ನ ತಗೊಳ್ತಾರೆ. ಮನ ಅವರು ಚತುರ್ಮುಖ ಬ್ರಹ್ಮ ಅಂದ್ರೆ ನಮ್ಗೆ ಪಿಕ್ಚರ್ ಬರೋದು ಧ್ಯಾನದಲ್ಲಿ ಯಾವತ್ತು ಅವ್ರಿಗೆ ಇಲ್ಲಿ ಪ್ರಪಂಚದಲ್ಲಿ ಸಾಧನೆ ಎಂಬುದು ಆಗ್ಬಿಡುತ್ತೆ. ಇದು ಎಲ್ಲ ವಾಯುದೇವರ ಜೊತೆಲಿ ಅವ್ರು ಇದ್ರನು ವಾಯುದೇವರ ಮೂಲಕವಾಗ ಆಗತ್ತೆ. ಅವ್ರು ಯಾವತ್ತು ತಪಸ್ಸು ದೇವರಲ್ಲಿ ನಿರತರಾದ ಮನಸ್ಸಿನಿಂದ ಇರ್ತಾರಂತೆ. ಸೊ ಅದಕ್ಕೆ ಮನನಕ್ಕೆ ಮನಸ್ಸಿಗೆ ಚತುರ್ಮುಖ ಬ್ರಹ್ಮನನ್ನ, ಅಫ್ಕೋರ್ಸ್ ಚತುರ್ಮುಖ ಬ್ರಹ್ಮ ಅಂದ್ರೆ ಅಲ್ಲಿ ಕೆಳಗೆ ನಾವು ರುದ್ರದೇವರು ಇಂಥದ್ದವರು ಇಟ್ಕೊಳ್ತೀವಿ. ಇಲ್ಲಿ ಇಟ್ಕೊಳ್ಳೋದು ದೇವರು ಡೈರೆಕ್ಟ್ ಆಗಿ ಸ್ವೀಕಾರ ಮಾಡುವಂತ ಅನ್ನ, ಅದು ಬಂದು ಮನಸ್ಸು ಅಂತ ಅಂದ್ರೆ ಚತುರ್ಮುಖ ಬ್ರಹ್ಮ ಬರ್ತಾನೆ. ವಾಕ್ ಅಂತ ಬಂದ ವಾಕ್ದೇವಿಯಾದಂತ ಸರಸ್ವತಿ ಭಾರತಿಯನ್ನ ಹೇಳ್ತಾರೆ, ವಾಕ್ದೇವತೆ ಅವರು ಹಾಕ್ತಾರೆ. ಕಾಯ ಅಂತ ಬಂದ್ರೆ ಕಾಯ ಎಂಬುದಕ್ಕೆ ಪ್ರಾಣದೇವರನ್ನ ಇಟ್ಟುಕೊಳ್ತಾರೆ. ಪ್ರಾಣದೇವರು ಯಾಕೆ ಕಾಯ ಬಾಡಿ ತಾಮಸ ಇದು ಆ ಅರ್ಥದಲ್ಲಿ ಇಲ್ಲಿಲ್ಲ. ಕಾಯ ಅಂತ ಹೇಳುವುದು ಯಾವುದಕ್ಕೆ ಅಂದ್ರೆ ದೇಹ ಎಂಬುದಕ್ಕೆ, ದೇಹ ಬರೀ ಜಡ ದೇಹವೇ ಇರ್ಲಿ, ಆ ಜಡ ದೇಹ ಈಸ್ ಅಧಿಷ್ಠಾನ ಫಾರ್ ಡೂಯಿಂಗ್ ದ ಕರ್ಮ. ಇಲ್ಲೇ ಬರುತ್ತೆ ಬೃಹದಾರಣ್ಯಕ ಉಪನಿಷತ್ತಲ್ಲೇ ಬರುತ್ತೆ ಇದು. ದೇಹ ಎಂಬುದು ಜಡವಾಗಿದ್ದು ಇದು ಒಂದು ಅಧಿಷ್ಠಾನವಾಗಿರುತ್ತೆ, ನಮ್ಮ ಚಟುವಟಿಕೆಗಳ ಆಗಲಿಕ್ಕೆ ಒಂದು ಮಾಧ್ಯಮ, ಒಂದು ಅಬೋರ್ಡ್ ಆಗಿ ಇರುತ್ತೆ. ಸೊ ಅದು ಮಾಡ್ಬೇಕಂದ್ರೆ ಈ ಕರ್ಮ ಕಾಯ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನಮ್ಮ ದೇಹದಿಂದ ಈ ಕರ್ಮಗಳು ಆಗಬೇಕಾಗಿದೆ. ಕರ್ಮಗಳು ಆಗಬೇಕಂದ್ರೆ ನಮ್ಗೆ ಈ ಸ್ಥೂಲ ದೇಹ ಬೇಕಾಗಿರುತ್ತೆ. ಈ ಸ್ಥೂಲ ದೇಹದಿಂದ ಕರ್ಮಗಳು ನಮ್ಗೆ ನಡಿಬೇಕಂದ್ರೆ ಅಲ್ಲಿ ಏನು ಬೇಕು ಅಂದ್ರೆ ನಾವು ಕರ್ಮ ಮಾಡಬೇಕು ಎಂಬ ಇಚ್ಛೆ ಬೇಕು. ಕರ್ಮ ಯಾವುದೇ ಒಂದು ಕರ್ಮ ಇಚ್ಛೆ ಬೇಕು, ಜ್ಞಾನ ಬೇಕು ನಮಗೆ, ಜ್ಞಾನ ಇಚ್ಛೆ ಬೇಕು, ಅದು ಜೊತೆಯಲ್ಲಿ ಪ್ರಯತ್ನ ಬೇಕು. ಇದು ಆಗಲಿಕ್ಕೆ ಈ ಚಟುವಟಿಕೆ ಎಲ್ಲವೂ ಇದು ಆಗಬೇಕು ಅಂದ್ರೆ ಈ ಒಂದು ಕರ್ಮ ಆಗಬೇಕು ಅಂದ್ರೆ ಆ ಕರ್ಮ ಇರೋದು ಬಂದು ಆ ಜೀವನಿಗೆ ಆ ಕರ್ಮ ಇರೋದು ಜೀವನಲ್ಲೇ ಇರುತ್ತೆ. ಆ ಕರ್ಮ ಯಾಕೆಂದ್ರೆ ಆ ದೇವರು ಸ್ವತಂತ್ರವಾಗಿ ಕರ್ಮ ಮಾಡಿದ್ರನು ಇವನು ಅಸ್ವತಂತ್ರವಾಗಿ ಈ ಕರ್ಮ ಈಸ್ ಅ ಟೂಲ್ ಅಸ್ವತಂತ್ರವಾದ ಜೀವೋಪಿ ಕರ್ತ ಅಂತ ಹೇಳುವಾಗ ಅದು ಜೀವ ಸ್ವತಂತ್ರ ಕರ್ತ ಅಲ್ಲ, ಅಸ್ವತಂತ್ರವಾದ ಕರ್ತ ಅವನು ದೇವರ ಇದರಿಂದ ಆ ಧರ್ಮ ಅವನಲ್ಲಿ ಇದೆ. ಸೊ ಚಲನೆ ವಲನೆ ಕರ್ಮ ಮಾಡುವಿಕೆ ಡೂಯರ್ಶಿಪ್ ಇನ್ ಅಧೀನ ಭಾವನೆಯಿಂದ ಡೂಯರ್ಶಿಪ್ ಇರೋದು ಜೀವನ. ಅದಕ್ಕೆ ಬೇಕಾದದ್ದು ಪ್ರಾಣಶಕ್ತಿ ಬೇಕು. ಕೈಯಿಂದ ಕೆಲಸ ಮಾಡಬೇಕಂದ್ರೆ ಕೈಯಲ್ಲಿ ಪ್ಯಾರಾಲಿಸಿಸ್ ಬಂದ್ರೆ ಕೈಯಿಂದ ಏನ್ ಮಾಡಕ್ಕಾಗತ್ತೆ, ದೇಹ ಇದೆ. ಸೊ ಅಲ್ಲಿ ಪ್ರಾಣಶಕ್ತಿ ಒಂದೊಂದು ಇದಕ್ಕೇನು ಕೋಆರ್ಡಿನೇಟ್ ಮಾಡ್ಲಕ್ಕೆ ಈ ದೇಹ ಅಸ್ ಒನ್ ಪೀಸ್ ಕೋಆರ್ಡಿನೇಟ್ ಮಾಡ್ಲಕ್ಕೆ ಪ್ರಾಣಶಕ್ತಿ ಬೇಕು. ಸೊ ಇಲ್ಲಿ ಕಾಯ ಅಂತ ಹೇಳುವ ಮೂಲಕವಾಗ ಜಸ್ಟ್ ದ ಬಾಡಿ, ಬಾಡಿ ಇಸ್ ವೆರಿ ಇನ್ಫೀರಿಯರ್, ವಾಕ್ ಇಸ್ ಶ್ರೇಷ್ಠ. ಆ ಒಂದು ವಾಕ್ ಶ್ರೇಷ್ಠವಾಗಿರುತ್ತೆ, ಮನಸ್ಸು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುತ್ತೆ. ಕಾಯ ಇಸ್ ಲೋವರ್, ಸೊ ವಾಕ್ಗಿಂತ ಕಾಯ ಕೆಳಗೆ ಇರೋದು ಈ ಅರ್ಥದಲ್ಲಿ ಬರಲ್ಲ. ಇಲ್ಲಿ ಕಾಯ ಅಂತ ಬರೋದು ನಮ್ಮ ಸಾಧನೆ ಎಲ್ಲವೂ ಮಾಡಿಸುವಿಕೆ ಮಾಡುವುದು ಪ್ರಾಣಶಕ್ತಿ. ಮಾಡಬೇಕಂದ್ರ ಪ್ರಾಣಶಕ್ತಿ ಬೇಕಾಗಿದೆ. ಪ್ರಾಣ ಇದ್ರೆ ಶಕ್ತಿಯೇ ಇಲ್ಲದ ನಮ್ಗೆ ಏಕಾದಶಿ ಶಕ್ತಿಯೇ ಇಲ್ಲ ಅಂದ್ರೆ ಏನು ಮಾಡಕ್ಕಾಗೋಲ್ಲ, ಶಕ್ತಿ ಬಂದಾಗ ಮಾಡಕ್ಕಾಗ. ಸೊ ಪ್ರಾಣಶಕ್ತಿ ಬೇಕಾಗಿರತ್ತೆ. ಸೊ ಇದು ಸೊ ಇಲ್ಲಿ ಹೇಳಿರುವಂತ ಈ ಒಂದು ಇವರುಗಳು ನಮ್ಮಲ್ಲಿ ನಿಂತು ಮಾಡಿರ್ತಾರೆ ಆ ಒಂದು ಮನಸ್ಸಲ್ಲಿ ಥಾಟ್ ಅದು ಇದು ಕೊಟ್ಟು ಆ ರುದ್ರದೇವರು ಇರಲಿ. ರುದ್ರದೇವರಿಗೆ ಮೇಲೆ ರುದ್ರದೇವರು ಮತ್ತು ಚಂದ್ರನು ಬರ್ತಾರೆ. ಚಂದ್ರನಿಗೆ ಮೇಲೆ ಇರುವಂತ ಚಂದ್ರನಲ್ಲಿ ಆವೇಶ, ಆ ಚತುರ್ಮುಖ ಬ್ರಹ್ಮನ ಆವೇಶ ಅಲ್ಲಿ ಚಂದ್ರನಲ್ಲಿ ಇದೆ. ಆ ರುದ್ರದೇವರಂತೂ ಮಗ ಆಗ್ತಾನೆ, ಸೊ ಅವರಲ್ಲಿನೂ ಇರ್ತಾರೆ. ಹೀಗೆ ಅವರು ಡೈರೆಕ್ಟ್ ಆಗಿ ಇಲ್ಲದೆ ಇದ್ರು ಇವ್ರ ಮೂಲಕವಾಗಿರ್ತಾರೆ. ಮೂಲತಃ ಮನಸ್ಸಿಗೆ ಆ ಚತುರ್ಮುಖ ಬ್ರಹ್ಮ ಇರ್ತಾರೆ. ಸೊ ಇವರ ಮೂಲಕವಾಗಿ ಇದು ನಡೀತಾ ಇದೆ ಮನೋವಚನ ಕಾಯದಲ್ಲಿ ತಿಳಿದನು. ಇದಕ್ಕೆ ಈ ಮೂರಕ್ಕೇನು ನಾವು ಮನೋವಚನ ಕಾಯ ಅಂತ ಇದು ಹೇಳುವಾಗಲೂ ನಾವು ಇದನ್ನೇ ಹೇಳ್ತೀವಿ. ಏನು ಮನಸ್ಸು ಅಂತ ಬಂದ್ರೆ ಮನಸ್ಸಿಗೆ ಸೋಮ ಅಂತ ಹೇಳ್ತೀವಿ. ಯೂಶಲಿ ಇದೇ ಬರುತ್ತೆ ನೋಡಿ, ಹಿಂದೆ ಬಂದದ್ದು ಬರುತ್ತೆ ಭಾರ್ಗವ ಹಯವದನ, ಇದಕ್ಕೇನು ಕನೆಕ್ಷನ್ ಆಗತ್ತೆ. ಇದು ಶಿಸ್ತು ಆರ್ಡಿನರಿ ಆಗಿ ನೋಡ್ಬೇಕಂದ್ರೆ ಮನವಚನ ಕಾಯ ಮನಸ್ಸು ವಚಸ್ಸು ಕಾಯದಿಂದ ಇದನ್ನ ತಿಳಿದುಕೊಂಡು ಮನವಚನ ಕಾಯದ ತಿಳು. ಯು ಜಸ್ಟ್ ನೋ ಇಟ್, ನೋ ವಾಟ್ ಈಸ್ ಹ್ಯಾಪನಿಂಗ್ ಅಂತ ಅಲ್ಲಿ ಹೇಳ್ತಾರೆ. ನೋ ವಾಟ್ ಈಸ್ ಹ್ಯಾಪನಿಂಗ್ ಅಂದ್ರೆ ಬರೀ ಮನಸ್ಸು ನಮ್ಮ ವಚಸ್ಸು ನಮ್ಮ ಕಾಯವನ್ನ ತಿಳಿ ಅಂತ ಅರ್ಥ ಅಲ್ಲ. ಅಲ್ಲಿ ಈ ದೇವತೆಗಳು ಬರ್ತಾರೆ. ಇದು ಒಂದು ಮುಖ. ಇನ್ನೊಂದು ಮುಖ ಏನು ಬರುತ್ತೆ, ಬಿಕಾಸ್ ಪ್ರೀವಿಯಸ್ ಪದ್ಯದಿಂದ ಬಂದದ್ದು ಮನಸ್ಸು. ನೆಕ್ಸ್ಟ್ ಲೇಯರ್, ಫಸ್ಟ್ ಬ್ರಹ್ಮ ಆಯಿತು, ಬ್ರಹ್ಮ ಮತ್ತು ಸರಸ್ವತಿ ಮತ್ತು ವಾಯುದೇವರು ಎಂಬುದು ಹೈಯೆಸ್ಟ್. ಅದನ್ನ ಭಗವಂತ ಅವರು ಮೂಲಕವಾಗ ಬಂದದನ್ನ ಅವರು ಕೊಡೋದನ್ನ ಸ್ವೀಕಾರ ಮಾಡ್ತಾನ ಅಂತ ಹೇಳುವ ಮೂಲಕವಾಗ ನಾವು ಅವರು ಮೂಲಕವಾಗ ಹೋಗ್ತಾ ಇದ್ದೀವಿ ಎಂಬೋ ಒಂದು ತಿಳುವಳಿಕೆ ಇಟ್ಕೋ. ನಾವೇನೋ ವೈಶ್ವದೇವ ಹೀಗೆ ಅಂತ ಮಾಡ್ತೀವಿ, ಹೀಗೆ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ದೇವರು ಬಂದು ತಗೊಂಡು ಹೋಗ್ತಾನೆ ಅಂತ ತಿಳ್ಕೋಬೇಡಿ. ಯಶವನಾರಾಯಣವಾಗ ಅಂದ್ರೆ ಓಡಿ ಬಂದು ಅವರು ತಗೊಳ್ಳೋದಿಲ್ಲ. ದ ಪ್ರಾಸೆಸ್ ಈಸ್ ಇವರುಗಳು ಇದ್ದಾರೆ, ಇವರು ಮೂಲಕವಾಗಿ ಇವರಿಗೆ ನಮ್ಗೆ ಗುರುಗಳ ಮೂಲಕವಾಗ ಸಮರ್ಪಣೆ ಮಾಡೋದು. ಗುರುಗಳಿಗೆ ಕೊಟ್ರೆ ಆ ಗುರುಗಳಿಗೆ ಮುಖ್ಯ ಗುರುಗಳಾದಂತ ವಾಯುದೇವರಿಗೆ ಕೊಟ್ರೆ ಹಿ ನೋಸ್ ಹೌ ಟು ಡೂ ಇಟ್, ಹಿ ಇಸ್ ದೇರ್ ಆಲ್ವೇಸ್ ಟು ಪ್ರೊಟೆಕ್ಟ್ ಅಸ್. ಗುರು ಭಾವದಿಂದ ಇವರನ್ನ ಮೂಲಕವಾಗ ಕೊಡಿ, ಇವರುಗಳು ಮಾಡ್ತಾ ಇದ್ದಾರೆ, ದೇ ಆರ್ ದ ಪೀಪಲ್ ಹು ಆರ್ ಡೂಯಿಂಗ್ ಇಟ್ ಅಂತ ಅದು ತಿಳ್ಕೊಳ್ಳಿ ಅಂತ ಒಂದು ಲೇಯರ್. ಆಮೇಲೆ ತಿಳಿದುಕೋ ಅಂತ ತಿಳಿದು ಅಂದ್ರೆ ತಲ್ಲಕ್ಷಣೆಯ ತಿಳಿದು ಪೂರ್ತಿಯಾಗ ತಿಳಿದು. ಏನು ಪೂರ್ತಿಯಾಗ ತಿಳಿದು? ಇಲ್ಲಿ ಮನೋವಚನ ಕಾಯಿಂದ ನೆಕ್ಸ್ಟ್ ಲೇಯರ್ ಬರೋದು ಮನಸ್ಸಿಗೆ. ನಾವು ನೋಡ್ತೀವಿ ಸೋಮ ಅಂತ ನೋಡ್ತೀವಿ ಮನಸ್ಸಿಗೆ, ಯಾರು ಅಂದ್ರೆ ಸೋಮ, ಚಂದ್ರ ಅಂತ ನೋಡ್ತೀವಿ. ವಚಸ್ಸು ಅಂತ ಬಂದಾಗ ಏನು ಹೇಳ್ತೀವಿ? ಅಗ್ನಿ ಅಂತ ಹೇಳ್ತೀವಿ. ಇಲ್ಲಿ ನೆಕ್ಸ್ಟ್ ಲೇಯರ್, ಅದಕ್ಕೆ ಡೋಂಟ್ ಮಿಕ್ಸ್ ಇಟ್. ಇದು ಸೆಕೆಂಡ್ ಲೇಯರ್, ಸೋಮ ಮತ್ತು ಅಗ್ನಿ ಮತ್ತು ಕಾಯ ಅಂದ್ರೆ ಬಂದ್ರೆ ಏನು? ಕಾಯ ಅಂತ ಇಲ್ಲಿ ಬಂದ್ರೆ ಸೂರ್ಯ ಅಂತ ಇಟ್ಕೊಳ್ಳೋದು. ಅದು ಹೇಗೆ ಸೂರ್ಯ? ಇನ್ನು ಮುಂದೆ ಪದ್ಯಗಳಲ್ಲಿ ದಾಸರೇ ಅದನ್ನ ಪೂರ್ತಿ ವಿವರಣೆ ಮಾಡಿದ್ದಾರೆ. ಇಲ್ಲಿ ನಾವು ತಿಳ್ಕೊಂಡದ್ದು ಮೂರು, ನಮಗೆ ಬೇಕಾದ ಮೂರು ಶಕ್ತಿಗಳನ್ನ ತಿಳ್ಕೋಬೇಕು. ಏನು ಮೂರು ಶಕ್ತಿಗಳು? ಈ ಜೀವ, ನಾವು ಹಿಂದಕ್ಕೆ ಹೋದ್ರೆ ಯು ಜಸ್ಟ್ ವೈಶ್ವದೇವ ಮುಂತಾದ ಕಾರ್ಯಗಳು, ಆ ಕಾರ್ಯಗಳು ದೇವರ ಪೂಜೆ ಆಗೋವಾಗ ಮಾತಾಡಬಾರದು ಅಂತ ಹೇಳ್ತಾರೆ. ಮನಸ್ಸು ಇದನ್ನ ಮೆಲುಕು ಹಾಕ್ತಾ ಇರಬೇಕು. ನಾನು ಎಲ್ಲಿಂದ ಬಂದೆ ಅಂಬೋ ಚಿಂತನೆ, ನಾವು ಎಲ್ಲಿಂದ ಬಂದೇವೆ ಅಂದ್ರೆ ಈ ಒಂದು ಅಸೃಜ್ಯ ಸ್ಥಿತಿಯಿಂದ ಸೃಜ್ಯ ಸ್ಥಿತಿಗೆ ನಾವು ಬಂದು ಇಲ್ಲಿ ಮಾಡ್ಲಿಕ್ಕೆ ಕಾರಣೀಭೂತರಾದದ್ದು ಯಾವುದು ಅಂದ್ರೆ ಶಕ್ತಿಗಳನ್ನು ಹೇಳುವಾಗ ಅಲ್ಲಿ ಹೇಳ್ತಾರೆ ಮೂರು ಶಕ್ತಿಗಳು ಬೇಕಾಗಿರುತ್ತೆ, ಆಮೇಲೆ ಅನೇಕ ಶಕ್ತಿಗಳಿರುತ್ತೆ. ಮೊಟ್ಟ ಮೊದಲು ಸೂರ್ಯನನ್ನ ಚಿಂತನೆ ಮಾಡ್ತೀವಿ. ಯಾವಾಗಲೂ ನಮ್ಮ ಗಾಯತ್ರಿ ಆಗಲಿ, ನಮ್ಮ ಚಕ್ರಾಬ್ಜ ಮಂಡಲ ಆಗಲಿ, ಏನೇ ಮಾಡಿದ್ರು ಸೂರ್ಯ ನಮ್ಗೆ ಹಿ ಬಿಕಮ್ಸ್ ಅ ಬಿಗ್ ಫ್ಯಾಕ್ಟರ್ ಆಗ್ತಾನೆ. ಯಾಕೆ ಸೂರ್ಯ ಆಗ್ತಾನಂದ್ರೆ, ಒಂದು ಸೂರ್ಯ ಏನ್ ಮಾಡ್ತಾನಂದ್ರೆ ಸೂರ್ಯನ ಮೂಲಕವಾಗ ನಾವು ಮನುಷ್ಯರಾಗಿ ಇವಾಗ ಹುಟ್ಟಿದ್ದೀವಿ ಅಂದ್ರೆ ಆ ಜೀವ ಹೇಗೆ ಬರೋ ಪ್ರಾಸೆಸ್ ಇಷ್ಟು ಸಂಧಿಯಲ್ಲಿ ನೋಡಿದ್ದೀವಿ. ಮಳೆ ಮೂಲಕವಾಗ ಬರ್ತಾನ ಅಂತ ಹೇಳ್ತಾರೆ. ಅಲ್ಲಿಂದ ಇಲ್ಲಿ ಭೂಮಿಗೆ ಬರಬೇಕು. ಮಳೆ ಬರ್ಲಕ್ಕೆ ಕಾರಣವಾದಂತದ್ದು ಸೂರ್ಯ ಈ ಶಕ್ತಿಯನ್ನ ಹೀರಿ ಎಲ್ಲೆಲ್ಲಿ ಬೇಕೋ ಹೀರಿ ಆಯಾ ಪ್ರದೇಶದಲ್ಲಿ ಮಳೆ ಹಾಕಬೇಕು. ನಾವು ಎಲ್ಲಿ ಹುಟ್ಟಬೇಕೋ ಆ ಜಾಗೆಯಲ್ಲಿ ಅವನು ಹಾಕಬೇಕು. ಸೂರ್ಯನ ರೋಲ್, ಸೂರ್ಯ ಅಂದ್ರೆ ಇಲ್ಲಿನೂ ದೇವತೆಗಳೆಲ್ಲ ಇದ್ದಾರೆ, ಸೂರ್ಯ ನಾವು ಲೋವೆಸ್ಟ್ ಪ್ರಜ್ಯೋತ ಮಂಡಲಗೂ ಅಂತ ಸೂರ್ಯನನ್ನ ಇಟ್ಟುಕೊಳ್ತೀವಿ. ಸೂರ್ಯ ಹಾಕ್ತಾನೆ ಆ ಜೀವವನ್ನ, ಆ ಮಳೆ ಜೊತೆಯಲ್ಲಿ ಭೂಮಿಯಲ್ಲಿ ಹುಟ್ಟುವ ಮನುಷ್ಯ ಜೀವನ ಹಾಕ್ತಾನೆ. ಹಾಕಿದ ಮೇಲೆ ಆ ಬಂದು ಮಳೆ ನೀರು ಒಳಗೆ ಹೋಗಿ ಆ ಇಟ್ಟಿರುವಂತ ಸಸ್ಯಗಳಲ್ಲಿ ಜಾಯಿನ್ ಆಗತ್ತೆ. ಆ ಜಾಯನಾದ ನೀರು ಆ ಸಸ್ಯ ಏನಾಗಬೇಕು, ಸಸ್ಯ ಮೊಳಕೆ ಇಟ್ಟು ಮೇಲಕ್ಕೆ ಬರಬೇಕು. ಅದಕ್ಕೇನೋ ಸೂರ್ಯನೇ ಕಾರಣ, ಸೂರ್ಯ ಇಲ್ಲದಂದ್ರೆ ಬರೋದೇ ಇಲ್ಲ. ವಿಂಟರ್ಲಿ ಯು ಕೆನಾಟ್ ಪ್ಲಾಂಟ್ ಔಟ್ ಸೈಡ್. ಸೊ ಸೂರ್ಯನಿಂದ ಉಷ್ಣತೆ ಬೇಕಾಗಿರುತ್ತೆ. ಆ ಉಷ್ಣತೆ ಮತ್ತು ಕಾಂತಿ ಎರಡು ಸೂರ್ಯನಿಗೆ ಹೇಳ್ತಾರೆ. ಇದು ಮೂಲಕವಾಗಿ ಅದು ಬರುತ್ತೆ, ಆ ಪ್ರಾಸೆಸ್ ನಮ್ಗೆ ಗೊತ್ತು. ಬಂದದ್ದು ಅದು ಸೂರ್ಯನಿಂದ ಪಕ್ವ ಆಗತ್ತೆ. ಚಂದ್ರನೂ ಬರ್ತಾನೆ, ಚಂದ್ರ ಈಸ್ ಇಂಡೈರೆಕ್ಟ್ ಅಂತ, ಅದು ಬರುತ್ತೆ. ಸೂರ್ಯನಿಂದ ಅದು ಪಕ್ವ ಆಗತ್ತೆ. ಪಕ್ವ ಆದದ್ದು ಅದು ಸೂರ್ಯನಿಂದ ಆ ಪಕ್ವ ಆದದ್ದು ತಿರ್ಗಾ ನಾವು ಬೇಯಿಸ್ತೀವಿ, ಅಗ್ನಿ ಮೂಲಕವಾಗಿ ಬೇಯಿಸ್ತೀವಿ. ಆ ಕನೆಕ್ಷನ್ ನೋಡೋಣ. ಸೂರ್ಯನ ತುಣುಕೆ ಹೇಗೆ ಅಗ್ನಿ ಎಂಬುದನ್ನು ನೋಡೋಣ. ಇದಕ್ಕೆ ಒಂದು ಹಿಂಟ್ ಏನು ಅಂದ್ರೆ, ನೀವು ಆ ಸೂರ್ಯನ ಚಿಂತನೆ ಮಾಡುವಾಗ ಏನು ಮಾಡ್ತೀರಿ, ಒನ್ ಆಫ್ ದ ವೇಸ್ ಈಸ್ ಫಸ್ಟ್ ಪೂರ್ವ ರಕ್ಷ್ಮಿಗಳಲ್ಲಿ ಆ ವಸು ದೇವತೆಗಳಲ್ಲಿ ಇದ್ದಾರೆ ಅಂತ ಹೇಳಿ ಅಲ್ಲಿ ಅಗ್ನಿಯನ್ನ ಇಟ್ಟುಕೊಳ್ತೀರಿ. ಏನಾಯ್ತು, ಸೂರ್ಯ ದೊಡ್ಡ ಸೂರ್ಯ ಇದ್ರೆ ಸೂರ್ಯನ ಪೂರ್ವ ರಶ್ಮಿಗಳಲ್ಲಿ ಆ ಸೂರ್ಯ ಪೂರ್ವ ರಶ್ಮಿಗಳಲ್ಲಿ ನೀವು ವಸು ದೇವತೆಗಳನ್ನ ಇಟ್ಟುಕೊಳ್ತೀವಿ. ಅಷ್ಟ ವಸುಗಳನ್ನ ಇಟ್ಟುಕೊಳ್ಳುವಾಗ ಅಷ್ಟ ವಸುಗಳಲ್ಲಿ ಪ್ರಧಾನವಾದಂತ ಅಗ್ನಿ ಅಲ್ಲಿ ಬರ್ತಾನೆ. ಸೊ ಸೂರ್ಯನ ತುಣುಕು ಅಗ್ನಿ ಅಂತ ಆ ಒಂದು ರೀತಿಯಿಂದ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಈ ಸೂರ್ಯನ ತುಣುಕು ಅದು ಪೂರ್ವ ರಶ್ಮಿಗೇನು ನಮ್ಮ ಸ್ಥೂಲ ದೇಹಕ್ಕೇನು ಸಂಬಂಧ ಅಂತ ಸುಳಾದಿಗಳಲ್ಲಿ ಆ ವಿಷಯ ಉಪನಿಷತ್ತುಗಳಲ್ಲಿ ಬಂದದ್ದು. ಸುಳಾದಿಯಲ್ಲಿ ದಾಸರದನ್ನ ಮಂತ್ರಭಾಗ ಸುಳಾದಿಯಲ್ಲಿ ವಿಜಯದಾಸರದನ್ನ ಹೇಳ್ತಾರೆ, ಅದನ್ನೇ ಇಲ್ಲಿ ಅವ್ರು ಹೇಳ್ತಾರೆ. ಸೊ ದಟ್ ಈಸ್ ದ ಕನೆಕ್ಷನ್ ಬರಕ್ಕೆ. ಸೊ ಈ ಅನ್ನವನ್ನ ಅಗ್ನಿ ಚಂದಾಗ ಬೇಯಿಸಿ ಆ ಅನ್ನ ಒಂದು ಪುರುಷನ ದೇಹದಲ್ಲಿ ಹೋಗಿ ಅಲ್ಲಿ ಸರಿಯಾಗ ಪಚನ ಆಗಿ ಆ ಒಂದು ತಾಯಿಯ ದೇಹದಲ್ಲಿ ಹೋಗಿ ಸೊ ಅದು ಬೆಳವಣಿಗೆನೂ ಈ ಸೂರ್ಯ ಕೊಟ್ಟ ಅನ್ನಾದಿಗಳಿಂದಲೇ ಬೆಳವಣಿ, ಊಟ ತಿಂದು ಊಟ ಮೂಲಕವಾಗಿ ಬೆಳವಣಿಗೆ ಆಗುತ್ತೆ. ಸೊ ಹೀಗೆ ಬಂದ ಕಾಯ. ಸೊ ಸೂರ್ಯನಿಗೇನು ನಮಗೇನು ಒಂದು ರೀತಿಯಾದ ಕನೆಕ್ಷನ್. ಈ ಜೀವ ಹೀಗೆ ಬಂದದಕ್ಕೆ ಒಂದು ಸೂರ್ಯ ಕಾರಣ, ಆದ್ರೆ ಇನ್ನೊಂದು ದೊಡ್ಡ ಕಾರಣ ಸೂರ್ಯನಿಗೆ ಏನ್ ಹೇಳ್ತಾರಂದ್ರೆ ಉಪಚಯ ಮಾಡಿಸ್ತೇವೆ. ನಾವು ಹೇಳ್ತೀವಲ್ಲ ಉಪಚಯಗಳನ್ನೇ ಕೊಡುತ್ತಾ ಅಂತ ಬರ್ತಾ, ಏನೋ ಉಪಚಯ ಆಯ್ತು ಲಿಂಗದೇಹ ಇದೆಲ್ಲ ಉಪಚಯ ಆಯ್ತು ಅಂತ ಅಲ್ಲಿ ನಾವು ನೋಡ್ತೀವಿ. ಅದು ಹೇಗೆ ಉಪಚಯ ಆಗತ್ತ ಸೂರ್ಯನಿಗೇನು, ಹಿಂದೆ ನಮ್ಗೆ ಬಂದಿದೆ ಆ ಕ್ವಶನ್, ಯಾರಿಗೆ ಬಂದಿಲ್ಲ. ಸೊ ಇವಾಗ ಅದಕ್ಕೆ ಆನ್ಸರ್ ಇಲ್ಲಿ ಬರುತ್ತೆ. ಏನು ಅಂದ್ರೆ ಸೂರ್ಯನ ಕಿರಣ, ಇದು ಆರನೇ ಸಂಧಿಯನ್ನ ಬಂತು ಅನ್ಸುತ್ತೆ, ಸೌಮ್ಯ ಕೇಳಿದ್ರು. ಸೊ ಸೂರ್ಯನ ಕಿರಣಗಳು ಅಂತ ತಕೊಂಡ್ರೆ ಈ ಪೂರ್ವ ರಶ್ಮಿ, ದಕ್ಷಿಣ ರಶ್ಮಿ, ಪಶ್ಚಿಮ ಉತ್ತರ ರಶ್ಮಿ, ಆಮೇಲೆ ಆ ಒಳಗೆ ಇರುವಂತ ಎಲ್ಲವೂ ಸೇರಿದಂತ ಇಟ್ಟುಕೊಂಡು ಸೂರ್ಯನ ರಶ್ಮಿಗಳು ಇನ್ನೂರು ಅಂತ ಒಂದು ಲೆಕ್ಕ ಇಟ್ಕೊಳ್ಳ. ಸೊ ಕಂಪ್ಲೀಟ್ 1000 ಕಿರಣಗಳು, ಸೂರ್ಯ ಕಿರಣ 1000 ಕಿರಣಗಳು. ಸೊ ಈಚ್ ಒನ್ ಇಸ್ 200 ಅಂತ ಹಾಕೊಂಡು, ಏನಿದು 200 ಅಂದ್ರೆ ಜಸ್ಟ್ ಅಲ್ಲಿ ದಿಸ್ ನಂಬರ್ ಮಾತ್ರ ಇಲ್ಲ, 5 ವಿಧ ಅಂತ ತೋರಿಸ್ತಾರೆ. 5 ವಿಧದ ಕಿರಣಗಳು, ಸೂರ್ಯನ ಕಿರಣಗಳು. ಸೊ ಈ ಕಿರಣಗಳು ಅಂತ ಹೇಳುವಾಗ ಇಟ್ಸ್ ನಾಟ್ ಜಡ ಜಡ ಇಟ್ಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಆಗತ್ತೆ. ಜಡ ಇಲ್ಲ, ಇಲ್ಲಿ ಇರುವಂತಹ ಕಿರಣಗಳಲ್ಲಿ 200 ಕಿರಣಗಳು ಅಂದ್ರೆ 200 ಅದು ಒಳಗೆ ಎಷ್ಟೋ ಕಿರಣಗಳು. ಅಲ್ಲಿ ದೇವತೆಗಳು, ಪೂರ್ವ ರಶ್ಮಿಯಲ್ಲಿ ಇರುವಂತ ವಸು ದೇವತೆಗಳು, ಅವರಲ್ಲಿ ಇರುವಂತ ಅವರ ಅಧೀನವಾಗಿ ಇರುವಂತ ದೇವತೆಗಳು ಎಲ್ಲವೂ ಇರ್ತಾರೆ. ಅಲ್ಲಿಂದ ಮಧುನಾಮಕ ಭಗವಂತ ಅಂತ ಅಲ್ಲಿ ನೋಡ್ತೀವಿ. ಈ ಪೂರ್ವ ರಶ್ಮಿಗಳ ಪ್ರಭಾವ ನಮ್ಗೆ ಏನಾಗತ್ತಂದ್ರೆ ಅದು ಸೂರ್ಯನಿಗೇನು ನಮ್ಮ ಹೃದಯದಲ್ಲಿನೂ, ಸೂರ್ಯ ಇವಾಗ ಬಂದಿಲ್ಲ ಇವತ್ತು ಒಂದು ಮೋಡ ಇದೆ, ಸೂರ್ಯ ಕಾಣಿಸಿಲ್ಲ, ಸೊ ದೇವ್ರ ಇಲ್ಲವ ಅಂದ್ರೆ ಆವಾಗ ಏನ್ ಚಿಂತನೆ ಅಂದ್ರೆ ಅದೇ ಇಲ್ಲಿನು ನಮ್ಮ ಹೃದಯದಲ್ಲಿ ಚಕ್ರಾಬ್ಜ ಮಂಡಲ ಹಾಕಿದ್ರೆ ಅಲ್ಲಿ ಒಂದು ಸೂರ್ಯನಂತಾನೆ ಹಾಕ್ತೀವಿ, ಒಂದು ಸರ್ಕಲ್ ಹಾಕಿ ಅಲ್ಲಿ ಮೇಲೆ ಎಲ್ಲ ಒಂದು ಕಿರಣಗಳ ತರ ಅಕ್ಷರಗಳನ್ನ ಫಸ್ಟ್ ಇಟ್ಕೊಳ್ತೀವಿ ನಾವು ಹೊರಗೆ ಬಂದಾಗ. ಈಗ ನಾವು ಇಟ್ಟುಕೊಳ್ಳುವಾಗ ಅಲ್ಲಿ ಏನು ಚಿಂತನೆ ಅಂದ್ರೆ ಸೂರ್ಯ ಅಂದ್ರೆ ಸೂರ್ಯನಲ್ಲಿ ಇರುವಂತ ವಾಯುದೇವರಲ್ಲಿ ಇರುವಂತ, ಎಲ್ಲಿ ವಾಯುದೇವರು ಸೂರ್ಯನಲ್ಲಿ ಇಲ್ಲಿ ಬಂದರು ಅಂದ್ರೆ ಫಸ್ಟ್ ಆದಿ ಸೃಷ್ಟಿ ಹೇಳುವಾಗಲೇ ಹೇಳ್ತಾರೆ. ಆದಿ ಸೃಷ್ಟಿಯಲ್ಲಿ ಹೇಳ್ತಾರೆ ಫಸ್ಟ್ ಸೃಷ್ಟಿ ಮಾಡಿದಾಗ ಸೂರ್ಯ ಆ ವಾಯುದೇವರು ತಮ್ಮ ರೂಪ ಪ್ರಾಣ ದೇವರು 3 ರೂಪ ತುಕೊಂಡ್ರು. ಒಂದು ರೂಪದಿಂದ ಅವರು ಅಗ್ನಿ ಭೂಮಿಯಲ್ಲಿ ಇರುವಂತ ಅಗ್ನಿಯಲ್ಲಿ ಕುಳಿತರು, ಇನ್ನೊಂದು ರೂಪದಿಂದ ವಾಯು ಅಂತರಿಕ್ಷ ವಾಯುವಲ್ಲಿ ತುಂಬಿದ್ರು. ಪರ್ವೇಡ್ ಈ ಪರ್ವೇಡ ದೇವರು ವಿಷ್ಣು ಬಂದ ಮೇಲೆ ಇವರು ಇಲ್ಲಿ, ಆಮೇಲೆ ಸೂರ್ಯನಲ್ಲಿ ಕೂತರು ಅಂತ ಅದಕ್ಕೆ ಆ ಶಬ್ದವನ್ನ ಅಲ್ಲಿ ಬಳಸ್ತಾರೆ. 3 ರೂಪವಾಗಿ ತಕೊಂಡು ಅವರು 3ರಲ್ಲಿನ ವಾಯುದೇವರಿದ್ರು ಅಂದ್ರು. ಸೊ ಅಲ್ಲಿ ಅದಕ್ಕೆ ವಾಯುದೇವರು ಅಲ್ಲಿ ಬರ್ತಾರೆ. ಸೊ ಈ ರಶ್ಮಿಗಳಲ್ಲಿ ಪೂರ್ವ ರಶ್ಮಿಗಳಿಂದ ಏನಾಗತ್ತಂದ್ರೆ ನಮ್ಗೆ ಸ್ಥೂಲ ದೇಹ ಉಪಚಯ ಆಗತ್ತ ಅಂತ ಹೇಳ್ತಾರೆ. ಈ ಸ್ಥೂಲ ದೇಹ ಅಂಬುದು ಸೂರ್ಯನಿಂದ ನಮ್ಗೆ ಇಟ್ಸ್ ಆಬ್ವಿಯಸ್ ಸೈನ್ಸ್ ಇಂದನ ಬರುತ್ತೆ, ಯುನಿಟ್ ಸನ್ ಲೈಟ್ ಸನ್ ರೇಸ್ ಅದು ಇದು ಅಂತ ಹೇಳ್ತೀವಲ್ಲ, ಸೊ ಅದು ಮಾತ್ರ ಅಲ್ಲ ಫುಡ್ ಎಲ್ಲ ಬರೋದೆಲ್ಲ ಹೊರಗಿನ ಈ ಸ್ಥೂಲ ದ ಗ್ರಾಸ್ ಬಾಡಿ ಬಾಡಿ ಗ್ರೋಯಿಂಗ್ ಎಲ್ಲ ಪೂರ್ವ ರಶ್ಮಿಗಳಿಂದ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಪೂರ್ವ ರಶ್ಮಿ ಆದ ಮೇಲೆ ದಕ್ಷಿಣ 200 ಹಾಕೊಳ್ತಿಲ್ಲ, ನೆಕ್ಸ್ಟ್ 200 ಏನ್ ಬರುತ್ತೆ ದಕ್ಷಿಣ ರಶ್ಮಿಗಳು, ಅದು ಪೂರ್ವ ರಶ್ಮಿ ಬಂದು ರಕ್ತಮಯವಾಗಿರುತ್ತೆ. ಅದ ಡೀಟೇಲ್ಸ್ ನ ಮಧುವಿದ್ಯೆಯಲ್ಲಿ ಒನ್ ಆಫ್ ದ ಮಧುವಿದ್ಯೆಯಲ್ಲಿ ಅದೆಲ್ಲ ನೋಡಿದ್ದೀವಿ ನಾವು, ಅದನ್ನ ನೆನಪು ಇಲ್ಲಿ ತರಬೇಕು ನೀವು. ಆಮೇಲೆ ದಕ್ಷಿಣ ರಶ್ಮಿಗಳು ಅಂತ ಬಂದಾಗ ಆ ದಕ್ಷಿಣ ಅಲ್ಲಿ ದಕ್ಷಿಣ ರಶ್ಮಿ ಏನ್ ಮಾಡುತ್ತೆ, ವಾಟ್ ಈಸ್ ಇಟ್, ಎಲ್ಲ ಒಂದೇ ರಶ್ಮಿಯಾಗಿರುತ್ತೆ ಅಂದ್ರೆ ಅಲ್ಲಿ ಪೂರ್ವ ವಸುದೇವತೆಗಳೆಲ್ಲ ಒಂದು ವಿಶೇಷವಾಗಿ ಎಲ್ಲಾ ದೇವತೆಗಳು ಎಲ್ಲವೂ ಮಾಡಿದ್ರು, ಈ ದೇವತೆಗಳು ಈ ಜಡ ರೇಸು ಆಗಲಿ ಆ ರೇಸ್ಲಿ ಇರುವಂತ ರೇಸ್ ಅಂತ ತಕೊಂಡ ಅಲ್ಲಿ ದೇವತೆಗಳು ಅಂತ ತಕೋಬೇಕು ನಾವು. ಆ ದೇವತೆಗಳಿಗೇನು ಅಲ್ಲಿ ಇರುವಂತ ಕಿರಣದಲ್ಲಿ ಇರುವಂತಹ ದೇವತೆಗಳೇ ಈ ದೇಹದಲ್ಲಿ ಒಂದು ನಮ್ಗೆ ಅಭಿಮಾನಿ ದೇವತೆಗಳಾಗಿ ಇದನ್ನ ನಿಯಮನ ಮಾಡ್ತಾರೆ. ಸೊ ಹೈಯರ್ ಲೆವೆಲ್ಸ್ ಆಫ್ ವಧು ಅಗ್ನಿಗಿಂತ ಮೇಲೆ ಇರುವಂತ ದೇವತೆಗಳು ಅಗ್ನಿಯನ್ನ ಮೊದಲ ಇಟ್ಟುಕೊಂಡು ಬರುವಂತ ದೇವತೆಗಳೆಲ್ಲ ಇಲ್ಲಿ ಬಂದು ನಮ್ಮ ಸ್ಥೂಲ ದೇಹಕ್ಕೆ ತುಂಬಾ ಉಪಚಯ ಮಾಡ್ಲಿಕ್ಕೆ, ಅದಕ್ಕೆ ಅನ್ನಾದಿಗಳು ಅದೆಲ್ಲ ಆಗಲಿಕ್ಕೆ ಸರಿಯಾಗಿ ಆಗಲಿಕ್ಕೆ ಅವರು ಕಾರಣೀಭೂತರಾಗ್ತಾರೆ. ಆವಾಗ ದಕ್ಷಿಣ ರಶ್ಮಿಗಳಲ್ಲಿ ಇರುವಂತದ್ದು ಏನಾಗತ್ತೆ ಅಂದ್ರೆ ದಕ್ಷಿಣ ರಶ್ಮಿಗಳಲ್ಲಿ ಇರುವಂತಹ ದೇವತೆಗಳು 200 ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದು ಬಿಳಿ ಗೌರವರ್ಣ ಅಂತ ಹೇಳ್ತಾರೆ, ಬಿಳಿ ಬಣ್ಣದಿಂದ ಇರುವಂತಾರೆ. ಬಿಳಿ ಬಣ್ಣ ಹೇಗೆ ಬಂತು ಅಂದ್ರೆ ಸೂರ್ಯ ಉದಯ ಆಗೋವಾಗ ರೆಡ್ ಆಗಿರುತ್ತೆ, ಮಧ್ಯಾಹ್ನ ಸರಿಯಾಗಿ ಮಧ್ಯಾಹ್ನ ಬರುವಾಗ ಇಟ್ ಈಸ್ ಆಲ್ ವೈಟ್, ಸೊ ಅದು ಈಸಿಯರ್ ಆಗಿ, ಸೊ ನೀವು ಮಧ್ಯಾಹ್ನ ಬಂದಾಗ ಇಮಿಡಿಯೇಟ್ಲಿ ಥಿಂಕ್ ಅಬೌಟ್ ದಟ್, ಅಷ್ಟೇ ನಾವು ಮಾಡೋದು. ಆ ರಶ್ಮಿಯಿಂದ ನಮ್ಗೆ ಬರೋದು ನಮ್ಗೆ ಅನಿರುದ್ಧ ದೇಹ ಅಂತ ಇರುತ್ತಲ್ಲ ಒಳಗೆ. ಅನಿರುದ್ಧ ದೇಹ ಯಾಕೆ ಉಪಚಯ ಆಗಬೇಕು ಅಂದ್ರೆ ಅನಿರುದ್ಧ ದೇಹದಲ್ಲಿ ಅನಿರುದ್ಧ ದೇಹವನ್ನ ತಿಳ್ಕೊಂಡು ಅಲ್ಲಿ ಕರ್ಮಗಳೆಲ್ಲ ಇಟ್ಟು ಸ್ಟೋರೇಜ್ ತರ ನಮ್ಮ ಸಂಚಿತ ಕರ್ಮಗಳೆಲ್ಲ ಸ್ಟೋರೇಜ್ ಆಗಿ ಕೂತಿರುತ್ತೆ. ಕೆಲವು ಸಂಚಿತ ಕರ್ಮಗಳು ಪ್ರಾರಬ್ಧದಲ್ಲಿ ಬಿಡದೇ ಇರುವಂತೆ ಅದೆಲ್ಲ ಕ್ಲೀನ್ ಅಪ್ ಪ್ರಾಸೆಸ್ ಎಲ್ಲ ಆಗತ್ತೆ ನಾವು ಚಿಂತನೆ ಮಾಡುವ ಮೂಲಕವಾಗಿ. ಸೊ ಅದು ಉಪಚಯ ಆಗತ್ತೆ. ಅನೇಕ ಜನ್ಮಗಳು ನೀಚೆ ನಾವು ಮಾಡಿದ ಎಲ್ಲಾ ಕರ್ಮಕ್ಕೆ ಕ್ಷಣ ಕ್ಷಣಕ್ಕೆ ಮಾಡಿದಕ್ಕೆಲ್ಲ ಒಂದೊಂದು ಹುಟ್ಟುತ್ತಾ ನಾವು ಹೋಗೋದಿಲ್ಲ. ಕೆಲವು ಕರ್ಮಗಳು ದೇವರಿಗೆ ಕೊನೆಯಲ್ಲಿ ಅದನ್ನ ಭಸ್ಮೀಭೂತ ಮಾಡುತ್ತಾ ಭಸ್ಮೀಭೂತ ಮಾಡ್ಲಿಕ್ಕೆ ಇದೆಲ್ಲ ಒಂದು ಮಿನಿ ಇದನ್ನ ನಿಮಿತ್ತವಾಗಿ ಇಟ್ಟುಕೊಂಡು ಮಾಡ್ತಾನೆ. ಸೊ ಅದು ದಕ್ಷಿಣ ರಶ್ಮಿಯಿಂದ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬರೋದೇನು ಅಂದ್ರೆ ಪಶ್ಚಿಮದ ಆಗುತ್ತೆ. ಪಶ್ಚಿಮದ ಆಗುವಾಗ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನೀಲಬಣ್ಣ ಅಂತ ಹೇಳ್ತಾರಲ್ಲ, ಆ ನೀಲಬಣ್ಣ ಬರುವಾಗ ಏನಾಗತ್ತೆ ನಮ್ಗೆ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಅದು ಬಂದು ಅನುಲಿಂಗ ದೇಹ ಅಂತ ಹೇಳ್ತಾರೆ. ಲಿಂಗದೇಹ ಅನುಲಿಂಗ ದೇಹ ಏನು ಅಂತ ಬೇರೆ ಒಂದು ಇಲ್ಲ, ಲಿಂಗದೇಹ ಅಂಬುದು ಕಾನ್ಸ್ಟೆಂಟ್ ಆಗ ತ್ರಿಗುಣಾತ್ಮಕವಾಗಿರುತ್ತೆ. ಅಲ್ಲಿ ಅಲ್ಲಿ ಏನಾಗತ್ತಂದ್ರೆ ಅದು ಅದು ಎಲ್ಲಿಂದ ಇದು ಬರುತ್ತೆ, ಇದಕ್ಕೆ ಪ್ರಮಾಣ ಎಲ್ಲಿ ಅಂದ್ರೆ ಇಲ್ಲೇ ಸಿಕ್ಕಿದ ಒಂದು ಪ್ರಮಾಣ ಎಲ್ಲಿ ಅಂದ್ರೆ ಲಿಂಗದೇಹ ಸುಳಾದಿ ಅಂತ ಉಪಾಸನಾ ಭಾಗ ಸುಳಾದಿಯಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಕಾಮೆಂಟ್ರಿ ಬರುವಾಗ ನೆಕ್ಸ್ಟ್ ಪದ್ಯಕ್ಕೆ ಕಾಮೆಂಟ್ರಿ ಬರುವಾಗ ಅದಕ್ಕೆ ಅದು ಅನು ಅದಕ್ಕೆ ಆಕ್ಚುಲಿ ಅದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಜೀವದ ಪರಿಮಾಣ ಅದು ಕುದುರೆ ಬಾಲ ಕೊನೆಯ ಕೂದಲು ಅಂತ ಬರುತ್ತಲ್ಲ, ಆ ಜೀವದ ಬಗ್ಗೆ ಹೇಳಿದ್ದಾರೆ ಜೀವ ಹೇಗೆ ಅಂತ. ಅದಕ್ಕೆ ವ್ಯಾಖ್ಯಾನದಲ್ಲಿ ಈ ಸುಳಾದಿಯನ್ನ ಕೊಟ್ಟಿದ್ದಾರೆ. ಅತ್ಯನು ಜೀವ ಇದು ಅಂತ ಒಂದು ಸುಳಾದಿ, ಅದು ಬಂದು ಅಂಗದೇಹ ಸುಳಾದಿ ಅಂತ ನಿಮ್ಮ ಕಡೆ ಪುಸ್ತಕ ಇದ್ರೆ ಉಪಾಸನಾ ಅದು ನೋಡಿ ಪ್ರಮೇಯ ಭಾಗದಲ್ಲಿ ಕೊಡಬೇಕಿದ್ರು, ಇದು ಪ್ರಮೇಯ ವಿಷಯ. ಬಟ್ ಅವ್ರು ಕೊಟ್ಟಿದ್ದು ಉಪಾಸನಾ ಭಾಗದಲ್ಲಿ, ಉಪಾಸನಾ ಭಾಗ ಅಂದ್ರೆ ಅದನ್ನ ಚಿಂತನೆ ಮಾಡಬೇಕು ಎಂಬುದು ಬರುತ್ತೆ. ತಿಳ್ಕೊಳ್ಳೋದು ಬೇರೆ, ಚಿಂತನೆ ಮಾಡಬೇಕು ಯಾವತ್ತು ಅನುಸಂಧಾನದಲ್ಲಿ ಅನುಷ್ಠಾನದಲ್ಲಿ ಸ್ವಲ್ಪ ಇಟ್ಕೋಬೇಕು ಅಂತಾರತ್ತೆ. ಅಲ್ಲಿ ಈ ವಿಷಯವನ್ನೇ ಹೇಳ್ತಾರೆ ಅನುಲಿಂಗ, ಅದಕ್ಕೆ ಅನುಲಿಂಗ ಅಂತ ಅಲ್ಲಿ ಕೊಟ್ಟಿಲ್ಲ ಅವರು. ಅಲ್ಲಿ ಏನ್ ಹೇಳ್ತಾರಂದ್ರೆ ಲಿಂಗ ಜೀವದ ಬಗ್ಗೆ ಜೀವ ಹೇಗೆ ಅಂಬೋದು ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಕೊಡುವಾಗ ಇಲ್ಲಿ ಏನ್ ಹೇಳ್ತಾರಂದ್ರೆ ಈ ಜೀವ ಲಿಂಗ ದೇಹಕ್ಕೆ ಈ ಆವರಣಗಳು ಒಂದೊಂದು ಜೀವಕ್ಕೆ ಒಂದೊಂದು ತರದ ಆವರಣ ಒಂದೊಂದು ರೀತಿಯ ಆವರಣ ಇರುತ್ತೆ. ಅಕಾರ್ಡಿಂಗ್ ಟು ದ ಜೀವ ದಟ್ ಲಿಂಗ ದೇಹ ಹೇಗೆ ವೇರಿ ಆಗತ್ತೆ, ಇವೊಂದೋ ಇಟ್ ಈ ಸತ್ವ ರಜ ತಮಸ್ ಇದ್ರೂ ಆ ವೇರಿಯೇಷನ್ ದೇರ್ ಅರೇಂಜ್ಮೆಂಟ್ ಹೇಗಿದೆ ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಅದು ಆ ಒಂದು ಅರೇಂಜ್ಮೆಂಟ್ ಇರತ್ತಲ್ಲ, ಯಾವ್ದು ಫಸ್ಟ್ ಬರುತ್ತೆ ಸತ್ವ ಆವರಣ ರಜೋ ಆವರಣ ತವ ಆವರಣ ಸಾತ್ವಿಕರಿಗೆ, ಅದೇ ರಾಜಸಿಕರಿಗೆ ರಜೋ ಆವರಣ ಫಸ್ಟ್, ಯಾರಿಗೆ ಹೇಗೆ ಬರುತ್ತೆ ಅಕಾರ್ಡಿಂಗ್ ಟು ದ ಜೀವ ಹೇಗೆ ಬರುತ್ತೆ ಅಂಬೋದು ಅದನ್ನ ಹೇಳೋದು ಅದು ಅನುಲಿಂಗ ಆಗತ್ತೆ. ಸೊ ಅನುಲಿಂಗ ದೇಹದ ಉಪಚಯ ಉಪಚಯ ಆಗೋದು ಆ ಒಂದು ಪಶ್ಚಿಮ ಕಿರಣದಿಂದ ಆಗತ್ತೆ. ಉತ್ತರ ಕಿರಣ ಏನ್ ಮಾಡತ್ತೆ ಅಂದ್ರೆ, ಉತ್ತರ ಕಿರಣ ಲಿಂಗದೇಹ, ಲಿಂಗದೇಹ ಪ್ರಾಪರ್, ಲಿಂಗದೇಹಕ್ಕೆ ಸಂಬಂಧಪಟ್ಟದಾಗೆ ಉತ್ತರ ಕಿರಣಗಳೇ ಇರತ್ತೆ. ಆಮೇಲೆ ಸೆಂಟರ್ ಏನಂದ್ರೆ ಅದು ಸ್ವರೂಪನೇ ಆಗತ್ತೆ, ಸ್ವರೂಪ ಬಿಂಬರೂಪ, ಅದೇ ಅಲ್ಲಿ ನಾರಾಯಣ ರೂಪದಿಂದ ಅವನು ಕೂರಿಸಿದ್ದಾನೆ, ಅದೇ ನಾರಾಯಣ. ಆ ನಾರಾಯಣನೇ ನಾರಾಯಣ ವಾಸುದೇವ, ನಾರಾಯಣ ಸಂಕೃಷ್ಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ, ನಾರಾಯಣ ನಾರಾಯಣನ ಅದಕ್ಕೆ ಹೇಳುವಾಗ ವಾಸುದೇವಾತ್ಮಕ ನಾರಾಯಣ, ಸಂಕರ್ಷಣಾತ್ಮಕ ನಾರಾಯಣ ಅಂತ ಹೀಗೆ ಅದಕ್ಕೆ ಒಂದೊಂದು ಕೊಡ್ತಾರೆ. ಅದೆಲ್ಲ ಕನ್ಫ್ಯೂಷನ್ ಬೇಡ ಅಂತ ನಾವು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈಸಿಯರಾಗ ನಾವು ಮಾಡ್ಕೊಳ್ತೀವಿ. ಅದು ಸೆಂಟರ್ಲಿ ನಾರಾಯಣ ಅಂತ ಇಟ್ಟುಕೊಂಡು ನಾವು ಉಪಾಸನೆ ಮಾಡ್ತೀವಿ. ಸೊ ಬೇಸಿಕಲಿ ಹೇಳಕ್ಕೆ ಬಂದದ್ದು ಏನು ಅಂದ್ರೆ, ಅಲ್ಲಿ ಇರುವಂತ ಸೂರ್ಯ ಏನು ನಮಗೇನು ಅವಿನಾಭಾವ ಸಂಬಂಧ ಇದೆ. ಸೊ ಅಲ್ಲಿ ಇರುವಂತ ದೇವತೆಗಳು, ಆ ಕಿರಣದಲ್ಲಿ ದೇವತೆಗಳಿದ್ದಾರೆ, ಕಿರಣದಲ್ಲಿ ದೇವರೂ ಇದ್ದಾನೆ. ಸೊ ಅದೇ ಅದಕ್ಕೇನು ನಮ್ಮ ಒಳಗೆ ನಮ್ಮ ಈ ದೇಹ, ಈ ಜೀವ ಪ್ಲಸ್ ಜೀವಕ್ಕೆ ಮೇಲೆ ಇರುವಂತ ಈ ದೇಹ ನಮ್ಗೇನು ಸಂಬಂಧ ತುಂಬಾ ಇದ ಕಾರಣದಿಂದ ಇಲ್ಲಿ ಬಂದದ್ದು ಅದೇ ಅನಲ ಪಕ್ವ ಗೈಸಿದ ಅನ್ನವ ಅನಲನೊಳು ಹೋಮಿಸುವ ದರದಂತೆ ಅಂತ ಹೇಳಿದಂತೆ, ಅದಕ್ಕೇನೆ ನಮ್ಮಲ್ಲಿ ಗಾಯತ್ರಿ ಗಂಡಸು ಅಂದ್ರೆ ಗಾಯತ್ರಿ ತುಂಬಾ ಅವ್ರಿಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಮ್ಗೆ ಗಾಯತ್ರಿ ಅಂತ ಇಷ್ಟು ತನಕ ಹೇಳಿದ ವಿಷಯಗಳೇ ಗಾಯತ್ರಿನೇ. ಅದು ಈ ವಿಷಯವನ್ನ ನಾವು ತಿಳ್ಕೊಂಡು ಸೂರ್ಯನಿಗೆ ಕೈ ಮುಗಿಯೋದೆ ಅವನು ಸೂರ್ಯನಿಂದ ಬಂದ ಈ ದೇಹದಿಂದ ದೇಹ ಇಷ್ಟ ಆಗತ್ತೆ, ಸೂರ್ಯನಿಗೆ ನಮಸ್ಕಾರ ಮಾಡೋ, ಸೂರ್ಯನಿಗೆ ನಮಸ್ಕಾರ ಮಾಡೋ, ಸೂರ್ಯನಿಗೆ ಅಂದ ಸೂರ್ಯನಲ್ಲಿ ವಾಯುದೇವರಿದ್ದಾರೆ, ರುದ್ರದೇವರಿದ್ದಾರೆ, ವಾಯುದೇವರಿದ್ದಾರೆ, ಸೂರ್ಯ ಇದ್ದಾನೆ, ಸೂರ್ಯನಲ್ಲಿ ಸೂರ್ಯನಲ್ಲಿ ಸ್ವಯಂಭೂಮ ಸೂರ್ಯ ಮತ್ತು ಇಂದ್ರ ರುದ್ರ ವಾಯುದೇವರು ಎಲ್ಲ ತಾರತಮ್ಯ ಪ್ರಕಾರ ಇಟ್ಟುಕೊಂಡು ಕೊನೆಯಲ್ಲಿ ಸವಿತ್ರು ಸವಿತಾ ನಾಮಕ ಅಂದ ನಮ್ಮನ್ನು ಏನರ್ಥ ಸವಿತಾ ಅಂತ ನಮ್ಮನ್ನ ಹುಟ್ಟಿಸುವವನು ಅಂತ ಆಗತ್ತೆ. ಹುಟ್ಟಿಸುವುದನು ಅಲ್ಲಿ ಮಾತ್ರ ಹುಟ್ಟಿಸುವುದು, ಸೂರ್ಯನಿಂದ ಹುಟ್ಟಿಸುವುದು ಹೇಗೆ ಅಂದ್ರೆ ಈಗ ಹುಟ್ಟಿದ್ದು ಈ ಜೀವನ ಒಳಗನು ಇದ್ದು ಇದು ಒಂದೊಂದು ಕಾಲ ಕಾಲಕ್ಕೆ ಅದು ಸೂರ್ಯ ಅಂಬುದು ಕಾಲಕ್ಕೇನು ಸಂಕೇತ. ಸೊ ಒಂದೊಂದು ಕಾಲಕ್ಕೆ ಈ ಜೀವನಿಂದ ಲಿಂಗದೇಹ ಅನುಲಿಂಗದೇಹ ಅನಿರುದ್ಧ ದೇಹ ಸ್ಥೂಲ ದೇಹದಲ್ಲಿ ಕಾಲ ಕಾಲಕ್ಕೆ ಆಗುವಂತದ್ದು ಎಲ್ಲದಕ್ಕೇನು ಅದೇ ಪ್ರತೀಕ ಆಗತ್ತೆ. ಹೇಗೆ ಈ ಅಗ್ನಿಯಿಂದ ಪಕ್ವಾದ ಅದಕ್ಕೆ ಕೊಡ್ತೀವೋ ಹಾಗೇನೆ ಸೂರ್ಯನಲ್ಲಿ ಇರುವಂತ ಭಗವಂತನನ್ನ ನಾವು ಮಾಡ್ತೀವಿ. ಸೊ ಹೀಗೆ ಬಂದ್ರೆ ಸೊ ಈ ಕಾಯಕ್ಕೇನು ದಟ್ಸ್ ದ ಕನೆಕ್ಷನ್ ಮನ ವಚನ ಕಾಯ ಅಂತ ಬಂದಾಗೆ ನಾವು ಇಲ್ಲಿ ಹೇಗೆ ಚಂದ್ರ ಇಟ್ಟುಕೊಂಡು ಅಗ್ನಿ ಇಟ್ಟುಕೊಂಡು ಹೇಗೆ ಸೂರ್ಯ ಹೇಗೆ ಕಾಯಕ್ಕೆ ಯಾಕೆ ಸೂರ್ಯ ಇಟ್ಟುಕೋಬೇಕು ಎಂಬುದಕ್ಕೆ ಇಷ್ಟು ವಿವರಣೆ ಕೊಟ್ಟಿದೆ. ಸೊ ಈ ಮೂರು ಆಗತ್ತೆ. ಈ ಮೂರನ್ನೇ ನೀವು ಎಲ್ಲಾ ಕಡೆನು ಬಳಸ್ತಾ ಇರ್ತೀವಿ. ಇದನ್ನೇ ನಾವು ಚಕ್ರಾಬ್ಜ ಮಂಡಲ ಆಗಲಿ, ದೇವರ ಅಷ್ಟದಳ ಕಮಲ ಆಗಲಿ, ರಂಗವಲ್ಲಿ ಆಗಲಿ, ಏನು ನೀವು ಮಾಡಿದ್ದನ್ನು ಇಲ್ಲಿ ನೀವು ತರೋದೇ ಏನು, ಸೋಮಮಂಡಲ, ಅಗ್ನಿಮಂಡಲ, ಸೂರ್ಯಮಂಡಲ, ಅದನ್ನೇ ನೀವು ಹೇಳೋವಾಗ ಏನ ಹೇಳ್ತಾರೆ ಗಂಡಸ್ರಿ ಹೇಳೋವಾಗ ದೇವರನ್ನ ಪ್ರತಿಷ್ಠಾಪನೆ ಮಾಡ ಅಮ್ಮ ಅರ್ಕಮಂಡಲ ಏನೋ ಓಂ ಸೋಮಮಂಡಲ ಅಗ್ನಿಮಂಡಲ ಆ ಓಮನ್ನೇ ಹೇಳ್ತಾರೆ. ಆ ಓಮ ಈ ಪ್ರಣವವನ್ನೇ ಹೇಳ್ತಾರೆ ಇಲ್ಲಿ. ಪ್ರಣವದಿಂದ ಅರಳಿಸಬಹುದು ಇದೆ ಇಲ್ಲಿ. ಮೂರು ರೂಪದಿಂದ ವಾಯುದೇವರೇ ಇದ್ದಾರೆ. ಸೊ ಹೀಗೆ ದಿಸ್ ಈಸ್ ದ ಕನೆಕ್ಷನ್. ಇದನ್ನ ತಿಳಿದು ಮನ ವಚನ ಕಾಯದನ್ನ, ಸೊ ನಮ್ಗೆ ಇವಾಗ ಅನ್ನ ಬಂದಿದಲ್ಲ, ಆ ಈ ದೇಹ ಅನ್ನದಿಂದ ಆದ ಈ ದೇಹ ಬದುಕಲಿಕ್ಕೆ ಕಾರಣ ಅನ್ನಕ್ಕೆ ಕಾರಣವಾಗಿರುವಂತ ಇವರು ಎಲ್ಲರೂ ಬಂದ್ರು. ಅನ್ನಕ್ಕೆ ಕಾರಣವಾಗಿರುವಂತ ಸೂರ್ಯ ಇಷ್ಟು ತನಕ ನೋಡಿದೀವಿ. ಆಮೇಲೆ ಚಂದ್ರ ಯಾಕೆ ಬಂದ ಅಂದ್ರೆ ಚಂದ್ರನೇ ಪುಷ್ಟಿ ಔಷಧಿಗಳನ್ನ ಅವನು ಕೊಡುವವನು, ಚಂದ್ರನೇ ಔಷಧಿ ಕೊಡುವನು ಅಂತ ಒಂದಾದ್ರೆ ಇನ್ನೊಂದು ಚಂದ್ರನಿಗೆ ಹೇಳುವಾಗ ಸೂರ್ಯನಿಂದ ಚಾಂದೋಗ್ಯದಲ್ಲಿ ಚಂದ್ರನನ್ನ ಅಥ ಎಂಬ ಶಬ್ದದಿಂದ ಕರೆದಿದ್ದಾರೆ. ಅಂದ್ರೆ ಅಥ ಅಂದ್ರೆ ಆಫ್ಟರ್ ದಟ್ ಅಂತಾನೆ ಲಿಟ್ರಲ್ ಮೀನಿಂಗ್. ಅಂದ್ರೆ ಸೂರ್ಯನಿಂದ ರಿಫ್ಲೆಕ್ಟೆಡ್ ಚಂದ್ರಮಂಡಲ ಹೇಳ್ತೀನಿ, ಚಂದ್ರಮಂಡಲ ಈಸ್ ರಿಫ್ಲೆಕ್ಟೆಡ್ ಲೈಟ್ ಆಫ್ ಸೂರ್ಯ ಅಂತ ಅಥ ಅಂತ ಅದಕ್ಕೆ ಕರೀತಾರೆ. ಸೊ ಈ ಒಂದು ಸೂರ್ಯನಿಂದ ರಿಫ್ಲೆಕ್ಟೆಡ್ ಇದು ಚಂದ್ರ ಆಗತ್ತೆ. ಈ ದೇಹದಲ್ಲಿ ಸೂರ್ಯ ಕೊಟ್ಟ ಈ ದೇಹದಲ್ಲಿ ಚಂದ್ರ ಎಲ್ಲಿಂದ ಬಂದ ಅಂದ್ರೆ, ಚಂದ್ರ ದೇಹ ಇದ್ರೆ ಸಾಲದು, ದೇಹ ಅನ್ನಮಯದಿಂದ ದೇಹ ಆಗಿದೆ. ಅನ್ನಮಯದಿಂದ ಅನ್ನ ನೀರಿನಿಂದ ಅದು ಏನೋ ದೇಹ ಆದರೂ ಚಟುವಟಿಕೆನೂ ಬರುತ್ತೆ. ಆ ದೇಹದಲ್ಲಿ ಈ ಮನಸ್ಸು ಬೇಕು ನಮ್ಗೆ. ಮನಸ್ಸು ಯಾವ ರೀತಿ ಮನಸ್ಸು ಬೇಕು ಅಂದ್ರೆ, ಈ ಮನಸ್ಸು ಮಾಡುವಂತ ಕಾರ್ಯ ಏನು ಅಂದ್ರೆ, ಒಂದು ವಸ್ತುವನ್ನು ನಾವೇ ನಾವೇ ವೆನ್ ವಿ ಟಾಕ್ ಟು ಸಮ್ ಪೀಪಲ್ ವಿ ಟಾಕ್ ಫಾರ್ ಅವರ್ಸ್ ಅಂಡ್ ಅವರ್ಸ್. ಅವ್ರು ಯಾವ ಸೀರೆ ಉಟ್ಕೊಂಡಿದ್ರು ಅಂತ ಕೇಳಿ, ಕೆಲವರಿಗೆ ಗೊತ್ತೇ ಇಲ್ಲ, ಏ ನೋಡೇ ಇಲ್ಲ ಅಂತ. 1 hour ಯು ಡ್ ಹವ್ ಸ್ಪೆಂಡ್ ವಿತ್ ದಮ್. ಅವ್ರು ಏನ್ ಸೀರೆ ಉಟ್ಕೊಂಡಿದಾರ, ಪ್ಯಾಂಟ್ ಹಾಕೊಂಡಿದಾರ ಅಂತ ನಮ್ಗೆ ನೋಟಿಸ್ ಮಾಡಿಲ್ಲ. ಯಾಕಂದ್ರೆ ಮನಸ್ಸಲ್ಲಿ ಹೋಗಿಲ್ಲ, ಅವ್ರ ಜೊತೆಲಿ ಮಾತಲ್ಲಿ ಇದ್ದು ಬಿಡ್ತೀವಿ ನಾವು. ಸೊ ಮನಸ್ಸು ಇಟ್ಟರೆ ಆ ಜ್ಞಾನ ನಮ್ಗೆ ಬರುತ್ತೆ. ಸೊ ಮನಸ್ಸು ಆ ಪದಾರ್ಥದ ತಿಳುವಳಿಕೆ ಮನಸ್ಸು ನಮ್ಮ ಮನಸ್ಸು ಅದಕ್ಕೆ ಇಡಬೇಕಾಗತ್ತೆ. ಸೊ ಮನಸ್ಸು ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬರೀ ದೇಹ ಒಂದು ಕೊಟ್ಟರೆ ಸಾಲದು, ದೇವರು ನಮಗೆ ಮನಸ್ಸು ಅಂಬೋದನ್ನ ಕೊಡಬೇಕು. ದಟ್ ಈಸ್ ದ ನೆಕ್ಸ್ಟ್ ಸ್ಟೇಜ್ ಬರುತ್ತೆ. ಈ ದೇಹ ಮನಸ್ಸು ಕೊಟ್ಟರನು ಅನಿಮಲ್ಸ್ಗೇನು ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ ಅಲ್ಲ ಅವ್ರಿಗೇನು, ಮನಸ್ಸು ಕೊಟ್ಟಿದ್ದನ್ನು ಒಂದನ್ನ ಬಿಟ್ಟಿದ್ದಾನೆ ವಾಕ್ ಅಂತ. ಇಲ್ಲಿ ವಾಕ್ ಅಂಬೋದು ಅಗ್ನಿ ಅಂತ ತಗೊಂಡಿದ್ದೀವಿ. ಅಗ್ನಿ ಇಲ್ಲಿ ಆ ಉಚ್ಚಾರಣೆಗೆ ಬೇಕಾದದ್ದು, ಅದನ್ನ ಹೇಳೋದು ಇಲ್ಲಿ ಅಗ್ನಿ, ಹಾಗೆ ಹೇಳ್ತಾ ಇದ್ದೀನಿ. ಸೊ ವಾಕ್ ಅಂತ ಬಂದಾಗ ವಾಕ್ ಬೇಕು ಅಂದ್ರೆ ಮನಸ್ಸು ನಿರ್ಮಾಣ ಮಾಡಿದ್ದನ್ನ ಆ ಒಂದು ಒಳಗೆ ಇರುವಂತ ಆ ಗಾಳಿಯ ಸ್ಪಂದನದಿಂದ ಅದು ಏನಾಗತ್ತೆ, ದ ಬಾಡಿ ಕಾಯದ. ಇಲ್ಲಿ ಒಂದು ವಿಶೇಷ ಏನು ಅಂದ್ರೆ ನಾವು ಹಿಂದೆನೂ ನೋಡಿದ್ದೀವಿ, ಇದು ಮಾತೃಕಾ ಸಂಧಿಯಲ್ಲಿ ನೋಡಿದ್ದೀವಿ. ನೋಡೋವಾಗ ಅಲ್ಲಿ ಏನ್ ಹೇಳಿದ್ದೀವಿ, ಅಕ್ಷರಗಳು ಇರತ್ತೆ ವರ್ಣ ನಿತ್ಯ ಅಂತ ಹೇಳಿದ್ವಿ. ಆಮೇಲೆ ಶಬ್ದ ಹುಟ್ಟತ್ತ ಅಂತಾನು ಮಾತು ಬಂದಿದೆ. ಏನು ಹುಟ್ಟತ್ತ, ಏನು ಹುಟ್ಟೋದಿಲ್ಲ ಅಂದ್ರೆ ಈ ಒಂದು ಗಾಳಿಯ ಸ್ಪಂದನದಿಂದ ಏನು ಹುಟ್ಟತ್ತ ಅಂದ್ರೆ ಧ್ವನಿ ಹುಟ್ಟತ್ತ. ಅನಿಮಲ್ಸ್ ಆಲ್ಸೋ ಹ್ಯಾವ್ ಧ್ವನಿ, ಮೇಕಿಂಗ್ ಸೌಂಡ್ಸ್. ಆ ಧ್ವನಿ ಅವರಿಗೆ ಹುಟ್ಟತ್ತ. ಈ ಧ್ವನಿ ಏನು ಮಾಡತ್ತಂದ್ರೆ ಈ ಧ್ವನಿ ಎಂಬುದು ಒಂದು ಬೆಳಕು ಅಂತೆ ಇರುವಂತದ್ದು. ಬೆಳಕು, ಧ್ವನಿ ಇಸ್ ದ ಬೆಳಕು. ಬೆಳಕು ಹುಟ್ಟದ, ಇಟ್ಸ್ ಲೈಕ್ ಟರ್ನಿಂಗ್ ಆನ್ ದ ಸ್ವಿಚ್. ಅಗ್ನಿ ಎಂಬುದು ಇಟ್ ಟರ್ನ್ಸ್ ಆನ್ ದ ಸ್ವಿಚ್. ಇದರಲ್ಲಿ ಅನೇಕ ರೀತಿ ಟರ್ನಿಂಗ್ ಆನ್ ದ ಸ್ವಿಚ್, ಫುಲ್ಲಿ ಟರ್ನಿಂಗ್ ಆನ್ ದ ಸ್ವಿಚ್. ಆ ಸ್ವಿಚ್ ಏನ್ ಮಾಡುತ್ತೆ, ಧ್ವನಿ ಎಂಬುದು ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಸಂಸ್ಕೃತ ಕ್ಲಾಸ್ ಅವರು ಹೇಳಿದ್ರು, ಒಂದೊಂದು ಕಡೆ ಅದು ನಾಲಿಗೆ ಡಿಫ್ರೆಂಟ್ ಅದು ವಿತೌಟ್ ಅವರ್ ನಾಲೆಡ್ಜ್ ಎಲ್ಲೆಲ್ಲಿ ಮುಟ್ಟಬೇಕೋ ಸರಿಯಾಗಿ ಮುಟ್ಟಿಸಿ ಅಲ್ಲಿ ಇಟ್ಸ್ ಲೈಕ್ ಅ ಪಿಯಾನೋ. ಪಿಯಾನೋ ಇದ್ರೆ ಬಾಡಿಸೋರಿಗೆ ಅವ್ರಿಗೆ ಎಲ್ಲಿ ಒತ್ತಿದ್ರೆ ಯಾವ್ದು ಬರುತ್ತೆ ಅಂತ ಗೊತ್ತಿರತ್ತೆ. ಅದು ಅನಿಮಲ್ಸ್ಗೆ ಅದು ಇಲ್ಲ, ಅದು ಬರೀ ಒಂದು ಧ್ವನಿ ಮಾತ್ರ ಅವ್ರಿಗೆ ಬರುತ್ತೆ. ನಮಗೆ ಎಲ್ಲಿ ಮುಟ್ಟಬೇಕು, ಆ ಕೀಬೋರ್ಡ್ಲಿ ಯಾವ ಯಾವ ಕೀ ಒತ್ತಿದ್ರೆ, ಯಾವ್ಯಾವ್ದು ವೀಣೆಯಲ್ಲಿ ಯಾವ್ದು ಮುಟ್ಟಿದ್ರೆ ಹೇಗೆ ನಾದ ಬರಬೇಕು ಅಂಬೋದನ್ನ ದೇವ್ರು, ಈ ಅಗ್ನಿ ದೇವರು, ಅಗ್ನಿ ದೇವರಿಲ್ಲ ಇಲ್ಲಿ, ಸರಸ್ವತಿ ದೇವಿ ಎಲ್ಲೆಲ್ಲಿ ಆ ಸರಸ್ವತಿ ನಮ್ಮ ನಾಲಿಗೆಯಲ್ಲಿ ಬಂದು ನಿಲ್ಲೆ ಅಂತ ನಾವು ಯಾಕೆ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಎಲ್ಲೆಲ್ಲಿ ಮುಟ್ಟಿಸಬೇಕೋ ಅಲ್ಲಲ್ಲಿ ಮುಟ್ಟಿ ಅದರಲ್ಲಿ ತಿಳ್ಬಿ, ಲೈಕ್ ಆನಿಮಲ್ಸ್ ತರ ನಾವು ಅಂತ ಹೇಳ್ತಾ ಇರ್ತೀವಿ ಅಷ್ಟೇ. ಈ ಬರಬೇಕಂದ್ರೆ ಅವಳ ಬೇಕಾಗಿರುತ್ತೆ. ಸೊ ಇಲ್ಲಿ ಅಲ್ಲಿ ಸೆಕೆಂಡ್ ಲೇಯರ್ಲಿ ನಮ್ಗೆ ಬರೋವಾಗ ಈ ವಚನ ಬರುವಾಗ ಅಲ್ಲಿ ಅಗ್ನಿಯ ಅನುಗ್ರಹವು ನಮ್ಗೆ ಬೇಕಾಗಿರುತ್ತೆ. ಸೊ ಇದನ್ನ ನಾವು ಅದು ಪೂರ್ತಿ ತಿಳ್ಕೊಂಡಿಲ್ಲ ಇದ್ರೂ ನಾವು ಏನೇ ನಾವು ರಂಗೋಲಿ ಹಾಕುವಾಗಲೂ ಆ ಒಂದು ರೆಕ್ಟಾಂಗಲ್ ಆ ಒಂದು ಟ್ರಯಾಂಗಲ್ ಬರಿತೀವಿ, ಅಗ್ನಿಮಂಡಲ ಅಂತ ಬರಿತೀವಿ ನಾವು, ಅಗ್ನಿಮಂಡಲ ಅಂತ ಬರಿತೀವಿ, ದೀಪವನ್ನ ಪ್ರಜ್ವಲಿಸ್ತೀವಿ, ಅಗ್ನಿಯನ್ನ ಇಡ್ತೀವಿ, ಆಮೇಲೆ ಸೂರ್ಯಮಂಡಲ ಸೂರ್ಯ ನಮಸ್ಕಾರ ಮಾಡ್ತೀವಿ, ಸೂರ್ಯ ಅಂತ ಒಂದು ಸರ್ಕಲ್ ಹೊಸ್ತುಲಲ್ಲಿ ಒಂದು ಸೂರ್ಯ ಅಂತ ಒಂದು ಹಾಕ್ತೀವಿ, ಚಂದ್ರ ಅಂತ ಒಂದು ಹಾಕ್ತೀವಿ, ಇದು ಎಲ್ಲವೂ ನಾವು ಮಾಡ್ತಾ ಇರ್ತೀವಿ. ಸೊ ಇದನ್ನ ಇವರು ದೇವತೆಗಳು ಈ ದೇಹದಲ್ಲಿ ಎಲ್ಲೋ ಹೊರಗಡೆ ಇರೋದಲ್ಲ, ಈ ದೇಹದಲ್ಲಿ ಇದ್ದು ಆ ಸೂರ್ಯ ಚಂದ್ರ ಅಗ್ನಿ ಇವರುಗಳು ಇದ್ದು ಇವರೊಳಗೆ ಈ ಪ್ರಧಾನ ದೇವತೆಗಳು ಇವರು ಇದ್ದು ಇದನ್ನ ಮಾಡಿಸ್ತಾರ ಅಂಬೋ ಒಂದು ತಿಳುವಳಿಕೆ. ಸೊ ಇದು ಮನ ವಚನ ಕಾಯದಿ ತಿಳಿದು, ಅದಕ್ಕೆ ತಿಳಿದು ಎಂಬುವ ಶಬ್ದವನ್ನು ಬಳಸಿದ್ದಾರೆ. ತಿಳಿದು ಅನುದಿನದಿ ಕೊಡು, ಅನುದಿನದಿ ನಾವು ಕೊಡ್ತೀವಿ, ವಿ ಡೋಂಟ್ ರಿಯಲೈಸ್ ದಟ್. ರಂಗೋಲಿ ಹಾಕೋದು ಅಂಬೋದು ಅನುದಿನವೂ ಕೊಡೋದಲ್ಲಿ ಮನಸ್ಸು, ನಮ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಇಷ್ಟು ಪುಳ್ಳಿ ಇಷ್ಟು ಇದು ಇಷ್ಟು ಕನೆಕ್ಷನ್ ಅಂತ ಮಾಡ್ತೀವಿ ಹೊತ್ತು. ಇದು ಬಂದು ಇದು ಪ್ರತೀಕ ಒಂದು ರಂಗೋಲಿ ಪುಡಿಯಲ್ಲಿ ಅದು ಶೈಕಟಿ ಅದಲ್ಲಿ ದೇವರು ಅದೊಂದು ಪ್ರತೀಕ ಆಗುತ್ತೆ. ಈ ಚಿಂತನೆ ಮನಸ್ಸಲ್ಲಿ ಬಂದು ಅದ ಹಾಕೋದು. ಅದರ್ವೈಸ್ ನಾವು ಜಪ ಮಾಡುವಾಗ ಆ ಒಂದು ತಾವರೆಯನ್ನ ಆ ಲೋಟಸ್ ಅನ್ನ ಕಮಲವನ್ನ ಇಟ್ಟುಕೊಂಡು ಅಲ್ಲಿ ಸೂರ್ಯಮಂಡಲ ಚಂದ್ರಮಂಡಲ ಅಗ್ನಿಮಂಡಲ ಹೀಗೆ ಹಾಕೋದು, ಚಕ್ರಾಬ್ಜ ಮಂಡಲ ಹಾಕೋವಾಗ ಈ ಒಂದು ಚಿಂತನೆ ಜಸ್ಟ್ ಒಂದು ಜಡ ಲೈನ್ಸು ಇದು ಮಾತ್ರ ಅಲ್ಲದೆ ದೇವತೆಗಳು ಈ ಪ್ರಧಾನ ದೇವತೆಗಳನ್ನ ತಿಳ್ಕೊಳ್ಳೋದು. ಸೊ ಇದನ್ನ ಕೊಡೋದೇ ಆ ಒಂದು ಅನಲ ಪಕ್ವ ಗೈಸಿದ ಅನ್ನವ ಅನಲನೊಳು ಹೋಮಿಸುವ ತೆರದ ಅನಿಮಿಶೇಷನು ಮಾಡಿ, ಅದಕ್ಕೆ ಅನಿಮಿಶೇಷ ಅನಿಮಿಷರು ಇವರೆಲ್ಲ ದೇವತೆಗಳು, ಅವರಿಗೆ ಈಶನು ಅನಿಮಿಶೇಷನು, ಅವರುಗಳಿಗೆ ಈಶನಾದಂತ ನಾರಾಯಣ. ಎಲ್ಲ ಕಡೆಯಿಂದ ನಾರಾಯಣ ಬಂದೇ ಬರ್ತಾನೆ ನಮ್ಗೆ. ಅನಿಮಿಷೇಷನು ಮಾಡಿ ಮಾಡಿಸಿ ಅಖಿಲ ಕರ್ಮಗಳ ಎಲ್ಲ ಕರ್ಮವನ್ನು ಅವನೇ ಮಾಡಿ ಮಾಡಿಸ್ತಾನೆ. ಇದನ್ನ ತಿಳ್ಕೊಂಡು ಪ್ರಧಾನವಾಗಿ ಮನವಚನ ಕಾಯದಲ್ಲಿ ತಿಳಿದು ಅನುದಿನದಿ ಕೊಡು, ಅನುದಿನದಿ ಕೊಡು ಅಂದ್ರೆ ನಾವು ಕೊಡೋದಲ್ಲ, ಅವನು ಕೊಟ್ಟದ್ದನ್ನು ಅವನಿಗೆ ಕೊಡ್ತೀವಿ ಎಂಬ ಪ್ರಜ್ಞೆಯಿಂದ ಕೊಡು. ಸಂಕಿಸದೆ, ಸಂಕಿಸದೆ ಅಂತ ಯಾಕೆ ಹೇಳ್ತಾ, ಸಂದೇಹ ಬೇಡ ಇದ್ರಲ್ಲಿ ಅಂತ ಹೇಳೋದ್ ಮೂಲಕವಾಗ ಸಂದೇಹ ಬೇಡ ಅಂದ್ರೆ ಜೊತೆ ಇದನ್ನ ಇದು ಸುಮ್ನೆ ಸುಮ್ನೆ ಸಂದೇಹ ಯಾಕೆ ಬರುತ್ತೆ. ಒಂದು ಫಾರ್ಮರ್ ಇರ್ತಾನ, ಆ ಫಾರ್ಮರ್ ಏನ್ ಮಾಡ್ತಾನ, ಒಂದು ಮೂಟೆ ಭತ್ತವನ್ನ ತಂದು ಎಲ್ಲವನ್ನು ತನ್ನ ಹೊಲದಲ್ಲಿ ಹಾಕ್ತಾನೆ. ಒಂದು ಮೂಟೆ ವೆಚ್ಚ ಮಾಡಿ ತಂದು ಅದು ಎಲ್ಲವೂ ನೆಲಕ್ಕೆ ಹಾಕ್ತಾನೆ. ನೆಲಕ್ಕೆ ಹಾಕಿ ಇನ್ನೂ ಒಂದು ಗೊಬ್ಬರ ಅದನ್ನ ತರ್ತಾನ, ದುಡ್ಡು ಕೊಟ್ಟು ತರ್ತಾನೆ. ಹಿ ಸ್ಪೆಂಡ್ಸ್ ಹಿಸ್ ಟೈಮ್ ಎಲ್ಲ ಅದು ಹಾಕ್ತಾನೆ. ಹಿ ಡಸಂಟ್ ಹ್ಯಾವ್ ಎನಿ ಡೌಟ್, ಹೇ ಎಲ್ಲ ವೇಸ್ಟ್ ಮಾಡಿಬಿಟ್ಟೇನೆ ಅಂತವ್ರೆ. ಇದು ಹಾಕಿದ್ರೆ ಇನ್ನೂ ಬರುತ್ತೆ, ನಾಳೆ ಬರುತ್ತಾ, ನಾಳೆ ಏನಾದ್ರು ನೆಕ್ಸ್ಟ್ ಡೇ ವೆನ್ ಹಿ ವೇಕ್ಸ್ ಅಪ್ ಅಂಡ್ ಗೋಸ್ ಟು ದ ಫಾರ್ಮ್ ಡಸ್ ಹಿ ಸೀ ಎನಿಥಿಂಗ್ ಇಲ್ಲ, ಏ ಬಂದಿಲ್ಲ 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 ಅಂತ ಹೇಳ್ತಾನ. ಇಲ್ಲ, ಈ ಪೇಷಂಟ್ಲಿ ವೇಸ್ ಹಿ ಲುಕ್ಸ್ ಅಪ್ ಟು ದ ಸ್ಕೈ, ಮಳೆ ಬರಬೇಕು. ಹಿ ಆಲ್ಸೋ ನೋಸ್ ದಟ್ ನಾನು ಇದು ಮಾಡಿದ್ದೀನಿ ಬಟ್ ನನ್ನ ಕೈಲಿ ಇಲ್ಲ, ಮಳೆ ಕಾಲಕ್ಕೆ ಬರಬೇಕು, ಮಳೆ ಬಂದ್ರೆ ಅದಾಗತ್ತೆ. ಸೊ ಹಿ ನೋಸ್ ಆಲ್ ದಟ್ ಹಿಸ್ ಪಾರ್ಟ್ ಆಫ್ ದ ಡ್ಯೂಟಿ ಹಿ ಹ್ಯಾಸ್ ಡನ್ ಇಟ್, ಅದರ್ಸ್ ದಟ್ ಅಲೋನ್ ಇಸ್ ನಾಟ್ ಇಫ್. ಎಲ್ಲರೂ ಬರುತ್ತೆ, ಇದಕ್ಕೆ ರಿಸಲ್ಟ್ ಬರುತ್ತೆ ಅಂತ ಅವನಿಗೆ ಗೊತ್ತಿದೆ. ಹಾಗೇನೆ ನಮ್ಗೇನು, ಅವನು ಸಂದೇಹ ಅವನಿಗೆ ಬಂದಿಲ್ಲ, ಏನಾಗತ್ತೋ ಏನು ಬಂದಿಲ್ಲ, ಇದು ಹಾಕಿದ್ರೆ ಇನ್ನೂ ಬೆಳೆ ಬರುತ್ತೆ. ಬಿಕಾಸ್ ಹಿಸ್ ಎಲ್ಡರ್ಸ್ ವುಡ್ ಹ್ಯಾವ್ ಸೆಡ್ ಆರ್ ಹಿ ವುಡ್ ಹ್ಯಾವ್ ಸೀನ್ ಇಟ್ ಆಲ್ಸೋ. ನಮ್ ಕೇಸ್ಲಿ ಈ ವಿಷಯದಲ್ಲಿ, ಶಾಸ್ತ್ರ ವಿಷಯದಲ್ಲಿ ವಿ ಹ್ಯಾವ್ ನಾಟ್ ಸೀನ್ ಎನಿಥಿಂಗ್, ಬಟ್ ಕಂಡವರ ಮಾತು ನಮ್ಗೆ ಪ್ರಮಾಣ. ಆಪ್ತರ ಮಾತು ಯಾರು ಅದನ್ನ ಕಂಡು ನೋಡಿ ಹೇಳ್ತಾರೋ ದೇ ಆರ್ ಆಪ್ತರು, ದೇ ಆರ್ ವೆಲ್ ವಿಷರ್ಸ್, ಅವರಲ್ಲಿ ಸ್ವಾರ್ಥ ಇಲ್ಲ. ನಮ್ಮ ಗುರುಗಳಲ್ಲಿ ಆ ಒಂದು ಆಪ್ತರು ಅಂತ ನಾವು ಮಾಡಿಕೊಂಡ್ರೆ, ರಾಯರು ಅಂತ ಮಾಡಿಕೊಂಡ್ರೆ, ಜಗನ್ನಾಥ ದಾಸರು ಅಂತ ಮಾಡಿಕೊಂಡ್ರೆ, ಅವರು ನಮ್ಗೆ ಆಪ್ತರಾಗ್ತಾರೆ. ಅವರ ಮಾತುಗೆ ಬೆಲೆ ಇದೆ. ಇಟ್ಸ್ ನಾಟ್ ಲೈಕ್ ಅವರ್ ವರ್ಡ್ಸ್, ಅವ್ರ ಮಾತಿಗೆ ಬೆಲೆ ಇದೆ. ಅವ್ರು ಮಾಡಿದ್ದನ್ನು ಅದೇ ಅನೇಕ ಕಥೆಗಳಲ್ಲಿ ನೋಡ್ತೀವಿ ನಾವು. ಆ ಒಂದು ವಿಪ್ರರ ಮಾತನ್ನ ದೇವರು ಸತ್ಯ ಮಾಡಿ ತೋರಿಸ್ತಾನಂತ ಬರುತ್ತೆ. ಹಾಗೆ ಅವರು ವಿಪ್ರರು, ಶ್ರೇಷ್ಠ ವಿಪ್ರರು, ನಮ್ಮ ಗುರುಗಳು. ಅವ್ರ ಮಾತು ಇದನ್ನ ಹೇಳಿದ್ದಾರೆ, ಇವರು ಅದನ್ನೇ ಹೇಳ್ತಾರೆ. ಅವ್ರು ಹೇಳಿದ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಅದು ಸಂದೇಹ ಬೇಡ ನಿನ್ಗೆ, ಇದು ಹಾಗೆ ಆಗತ್ತೆ. ನೀನು ಇದು ದೇವರೇ ಚಿಂತನೆ ಮಾಡೋದು ಇವಾಗ ಗೊತ್ತಾಗಲ್ಲ. ಈ ಚಿಂತನೆ ಮಾಡಿ ಅನೇಕರು ಒಳ್ಳೆದನ್ನ ಪಡೆದಿದ್ದಾರೆ. ಸಂಸಾರದಲ್ಲಿ ದುಃಖ ಬಂದಾಗೇನು ಆ ದುಃಖದಲ್ಲಿ ಮುಳುಗಿ ಹೋಗೋದಿಲ್ಲ ಅವ್ರು ಯಾವಾಗ್ಲೂ ದೇ ಕಮ್ ಅಬೌವ್ ಇಟ್. ಹಾಗೆ ಒಂದೊಂದು ಜೀವನ ಚರಿತೆಯನ್ನು ನಾವು ಕೇಳ್ತೀವಿ. ಸೊ ಆ ಸಂದೇಹ ಬೇಡ ಅಂತ ಒಂದು ಅರ್ಥ ಆಯ್ತು. ಇನ್ನೊಂದು ಅರ್ಥ ಏನಂದ್ರೆ, ಕೆಲವರಿಗೆ ಏನ್ ಸಂದೇಹ ಬರುತ್ತೆ ಅಂದ್ರೆ, ನಮ್ಮಲ್ಲಿ ದ್ವಂದ್ವ ಕರ್ಮ ಸಮರ್ಪಣೆ, ನಾವು ಸಮರ್ಪಣೆ ಮಾಡುವಾಗ ಎಷ್ಟೋ ತಪ್ಪುಗಳಾಗಿರುತ್ತೆ, ಅನೇಕ ತಪ್ಪುಗಳು ಆಗತ್ತಲ್ಲ, ಪಾಪಗಳು ಆಗುತ್ತೆ. ಪಾಪಗಳು ಇಷ್ಟು ದಿವಸ ತನಕ ನನ್ಗೆ ಗೊತ್ತೇ ಇಲ್ಲ, ತಿಳಿದು ಅನುದಿನದಿ ಕೊಡು ಅಂತಾರೆ. ಇಷ್ಟು ದಿವಸ ಏನೋ ಮಾಡಿದ್ದೀವಿ ನಾವು, ಏನೋ ತಿಳಿದಿಲ್ಲ. ಅಯ್ಯೋ ಇಷ್ಟು ದಿವಸ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು ಅಂದ್ರೆ, ಇಲ್ಲ ವೇಸ್ಟ್ ಆಗಿಲ್ಲ. ಇವಾಗ ನೀನ್ ಮಾಡು, ಇಷ್ಟು ದಿವಸ ನಾನ್ ಮಾಡಿದ್ದೆ ವೈಶ್ವದೇವ ನನ್ಗೆ ತಿಳ್ಕೊಂಡಿಲ್ಲ, ವೈಶ್ವದೇವ ಮಾಡೂ ಇಲ್ಲ ನಾನು, ಏನು ಇಲ್ಲ, ಸೊ ದೇವರೇ ಕ್ಷಮೆ ಮಾಡು ಅಂತ. ಆ ಒಂದು ನೀನು ಮಾಡಿದ ತಪ್ಪು ದ್ವಂದ್ವ ಕರ್ಮ, ಒಳ್ಳೆ ಕರ್ಮ ಮಾತ್ರ ಇಲ್ಲ, ಕೆಟ್ಟ ಕರ್ಮವೂ ನೀನು ಮಾಡಿ. ಕೆಟ್ಟ ಕರ್ಮ ಯಾವಾಗ ಗೊತ್ತಾಗುತ್ತೆ, ಕೆಟ್ಟ ಕರ್ಮ ಅಂತ ಗೊತ್ತಾಗ್ಬೇಕಂದ್ರೆ ಆ ತಿಳುವಳಿಕೆ ಬೇಕು. ಅಯ್ಯೋ ಇಷ್ಟು ದಿವಸ ನಾನು ಮಾಡಿಲ್ಲ, ಮಾಡಬೇಕು ಅಂತ ಅನ್ಕೊಂಡೆ, ನಮ್ಮ ಮನೇಲಿ ಇಷ್ಟು ಪದ್ಧತಿ, ಬಟ್ ಮಾಡ್ಲಕ್ಕೆ ಅನುಕೂಲ ಇದಿಲ್ಲ. ಆರ್ ಕೋಆಪರೇಷನ್ ಫ್ರಮ್ ಪೀಪಲ್ ಇನ್ ಸೈಡ್ ದ ಹೌಸೇ ಇರ್ಬೋದು. ಎಷ್ಟೋ ನಮ್ಗೆ ಎಷ್ಟೋ ಲಿಮಿಟೇಷನ್ಸ್ ನಮ್ಮ ಕರ್ಮದಿಂದ ಆಗಿದೆ, ಇಷ್ಟೆಲ್ಲ ಆಗಿದೆಲ್ಲ, ಏನು ಮಾಡೋದು ಅಂದ್ರೆ, ಇವಾಗ ತಿಳುವಳಿಕೆ ಬಂದಿದ್ದಲ್ಲ. ದಾಸರು ಹೇಳಿದ್ದಾರಲ್ಲ, ದೇವರಿಗೆ ಮುಂದೆ ಕೈ ಮುಗಿದು ಊಟಕ್ಕೆ ಕೂತ್ಕೊಳ್ಳಕ್ ಮುಂಚೆ ಕೈ ಮುಗಿದು, ದೇವರೇ ಇದು ವೈಶ್ವದೇವ ಮಾಡ್ಲಕ್ಕೆ ನಮ್ಮ ಮನೇಲಿ ಮಾಡೋ ಅಧಿಕಾರಿಗಳು ಯಾರು ಇಲ್ಲ, ಮಾಡೋ ಒಂದು ಇಲ್ಲ, ಮಡಿ ಆಚಾರವೂ ಇಲ್ಲ, ಏನೇನು ಹೇಗ್ಯಾಗ ಮಾಡಬೇಕು ಏನು ಗೊತ್ತಿಲ್ಲ, ಏನು ಇಲ್ಲ, ದೇವರೇ ಕ್ಷಮೆ ಮಾಡು, ನಿನ್ಗೆ ಕೊಡದೆ, ನಿನ್ಗೆ ಈ ಶಾಸ್ತ್ರದಲ್ಲಿ ಹೇಳಿರುವಂತ ರೀತಿಯೇ ನಿನ್ಗೆ ಸಮರ್ಪಣೆ ಮಾಡದೆ ನಾನು ಉಣ್ತಾ ಇದ್ದೀನಿ ಅಂಬೋ ಒಂದು, ನೀವು ಇಷ್ಟು ವರ್ಡ್ಸ್ ಹೇಳ್ಬೇಕಾಗಿಲ್ಲ, ಮನಸ್ಸಲ್ಲಿ ಒಂದು ದಟ್ ಫೀಲಿಂಗ್, ಸರಿ ಆಗಿಲ್ಲ ಇಷ್ಟು ದಿವಸ ಅಂಬೋ ದಟ್ ಫೀಲಿಂಗ್, ಅದು ಪಶ್ಚಾತ್ತಾಪ ಅಂತ ಹೇಳ್ತಾರೆ. ಪಶ್ಚಾತ್ತಾಪ ಆದ ವಿಷಯದ ಬಗ್ಗೆ ತಾಪ, ಮನಸ್ಸಲ್ಲಿ ಒಂಥರ ಒಂದು ಫೀಲಿಂಗ್, ತಪ್ಪ ಆಯ್ತಲ್ಲ ಅಂಬೋದು ಮನಸ್ಸಲ್ಲಿ. ಯು ಡೋಂಟ್ ಹ್ಯಾವ್ ಟು ಟೆಲ್ ಎನಿಬಡಿ, ಯು ಕ್ಯಾನ್ ಟೆಲ್ ಟು ಯರ್ ಗುರು ಅಷ್ಟೇ, ಉಳಿದ ಕಡೆ ಹೇಳ್ಬೇಕು ಅಂತಾನೆ ಇಲ್ಲ. ಸೊ ಇದನ್ನ ನಾವು ಚಿಂತನೆ ಮಾಡಿ ಇದ್ರೆ
ಅದನ್ನೇ ದೇವರು ಸ್ವೀಕಾರ, ಅಷ್ಟು ಕರುಣಾಳು ಅವನು. ಅದು ಸಂದೇಹ ಬೇಡ, ಅವನು ಸ್ವೀಕಾರ ಮಾಡ್ತಾನೆ. ಶಂಕಿಸದೆ ಅಂತ ಹೇಳುವಾಗ ಇದನ್ನ ಶಂಕಿಸದೆ ಯೋಚನೆನೆ ಬೇಡ, ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. ಬಿಕಾಸ್ ಫಸ್ಟೇ ಹೇಳಿದ್ವಿ ಕರುಣಾಳು ಅಂತ ಹೇಳಿದ್ವಿ. ಸೊ ಶಂಕಿಸದೆ, ಯಾಕೆ ಶಂಕಿಸದೆ ನೀನು ಕೊಡು ದಿನ ಅನುದಿನದಿಂದ. ಆಲ್ವೇಸ್ ಡೂ ಇಟ್, ಅನುದಿನ ಅಂದ್ರೆ ದಿನಾಗ್ಲೂ ಊಟ ಮಾಡುವಾಗ ಕೊಡು ಅಂತ ಅರ್ಥ ಅಲ್ಲ. ನೀವು ಮಾಡುವಂತ ಪ್ರತಿ ಕಾರ್ಯ, ಪ್ರತಿ ಇದು ಎಲ್ಲ ಹೋಗ್ತಾ, ಅಯ್ಯೋ ಆಚಮನ ಮಾಡ್ಬೇಕಲ್ಲ, ಎಲ್ಲಿ ಮಾಡೋದು ಏನ್ ಮಾಡೋದು, ನೀವು ಕೆಲ್ಸಕ್ಕೆ ಹೋಗ್ತೀರಾ. ಒಂದೊಂದಕ್ಕೆ ನಾವು ಬಾತ್ರೂಮ್ ಹೋದಾಗೆಲ್ಲ ನೀವು ಆಚಮನ ಕುತ್ಕೊಂಡು ಅಲ್ಲಿ ಮಾಡೋಕೆ ಸಾಧ್ಯ ಇಲ್ಲ. ಅವಾಗ ಒಂದು ಕ್ಷೋತ್ರ ಆಚಮನೆ ಮಾಡೋದು, ಆರ್ ಇವನ್ ಯು ಫೀಲಿಂಗ್ ಇಟ್, ಅಯ್ಯೋ ಈ ಫೀಲಿಂಗ್ಸ್, ಈ ಥಿಂಗ್ಸ್ ಆರ್ ಔಟ್ ಆಫ್ ಯುವರ್ ಹ್ಯಾಂಡ್, ಔಟ್ ಆಫ್ ಯುವರ್ ಕಂಟ್ರೋಲ್ ಡ್ಯೂ ಟು ಸೋ ಮೆನಿ ರೀಸನ್ಸ್. ಆವಾಗ ಇದು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಶಂಕಿಸದೆ ಯಾಕೆ ಅಂದ್ರೆ ವೃಜಿನಾರ್ಧನ, ವೃಜಿನ ಅಂದ್ರೆ ಆ ಪಾಪಗಳು, ಆ ಪಾಪಗಳಿಗೆ ಕಾರಣವಾದಂತ ಅಜ್ಞಾನ, ಅದನ್ನ ಅರ್ಧನ ಮಾಡ್ತಾನಂದ್ರೆ ಅವನು ತೆಗಿತಾನಂತ. ಜನಾರ್ದನ ಎಂಬೋ ಶಬ್ದ ಜನಾರ್ದನ ನೋಡಿದ್ದೀವಿ. ಆ ಜನಾರ್ದನ ಅರ್ಧಯತಿ ಅಂದ್ರೆ ಅವನು ತೆಗಿತಾನೆ ಅಂತ ಒಂದು. ಇನ್ನೊಂದು ಆ ಎಲ್ಲವನ್ನು ಪಾಪಗಳನ್ನೆಲ್ಲ ತೆಗಿತಾನೆ. ಆಮೇಲೆ ನಮಗೆ ಅದನ್ನ ತೆಗಿಯೋದು ಮಾತ್ರ ಇಲ್ಲ, ಆ ವೃಜಿನಾರ್ದನ ಎಂಬೋ ರೂಪದಿಂದ ನೆನಪನ್ನು ಕೊಡ್ತಾನಂತ. ನಮ್ಗೆ ನೆನಪದು ಬೇಕಾಗಿರುತ್ತೆ, ಆ ನೆನಪನ್ನ. ಸೊ ಪಾಪವನ್ನ ತೆಗಿಯೋದು, ಯಾವ ಪಾಪವನ್ನ ಇಲ್ಲಿ ತೆಗಿತಾ ಇದ್ದಾನೆ, ನಾವು ಊಟ ಕೊಟ್ಟಿಲ್ಲ ಅದು ಇದು, ಆ ಪಾಪವನ್ನ ತೆಗಿಯೋದು ಒಂದು ಆಸ್ಪೆಕ್ಟ್. ಆದ್ರೆ ಇನ್ನೊಂದು ಆಸ್ಪೆಕ್ಟ್ ಬೇಕು, ನಾಳೆ ನಾವು ಮಾಡೋವಾಗ ಇಷ್ಟು ದಿನ ಆಯ್ತು, ನಾಳೆ ನಾವು ಮಾಡೋವಾಗ ಆ ನೋಡಿದ ತಕ್ಷಣ ಅದು ನೆನಪು ಬರಬೇಕಲ್ಲ, ನಮ್ಗೆ ನೋಡಿದ ತಕ್ಷಣ ಇದು ಮಾಡಬೇಕು ಎಂಬ ನೆನಪು ಬರಬೇಕಲ್ಲ. ಆ ನೆನಪನ್ನು ಅರ್ಧಯತಿ ಅಂದ್ರೆ, ಅರ್ಧಯತಿ ಎಂಬುದಕ್ಕೆ ಏನು ಅಂದ್ರೆ ಅರ್ಧಯತಿ ಎಂಬುದಕ್ಕೆ ಗಚ್ಚತಿ ಎಂಬ ಅರ್ಥದಲ್ಲಿ ಪ್ರವೇಶ ಮಾಡಿಸ್ತಾನೆ. ಆ ಥಾಟ್ ಅನ್ನ ನಮ್ಗೆ ಹುಟ್ಟುವಿಸ್ತಾನ, ಅರ್ಧನ ಅಂದ್ರೆ ಅದನ್ನ ಹುಟ್ಟುವಿಸ್ತಾನ ಎಂಬ ಅರ್ಥದಲ್ಲಿನೂ ಬರುತ್ತೆ. ಆಮೇಲೆ ಹುಟ್ಟಿಸ್ತಾನ ಒಂದು. ಇನ್ನೊಂದು ಬಂದು ಯಾಚ್ಯತೆ ಅಂತ. ಯಾಚ್ಯತೆ ಅಂದ್ರೆ ನಮ್ಮನ್ನ ಬೇಡುವಂತೆ ಮಾಡ್ತಾನೆ. ದೇವರೇ ಬೇಡೋದು ಅಂದ್ರೆ ನಮ್ಗೆ ಕಾರು ಬಸ್ ಕೊಡುವಂತ ಬೇಡೋದಲ್ಲ, ಬೇಡೋದು ಅಂದ್ರೆ ಒಳ್ಳೆ ಬುದ್ಧಿಯನ್ನ ಕೊಡು, ಭಕ್ತಿಯನ್ನ ಕೊಡು, ನಾನು ತಪ್ಪು ಮಾಡಿದ್ದೇನೆ, ನನಗೆ ನೆನಪನ್ನ ಕೊಡು, ಈ ತೆಗಿ ಆ ತರ ಒಂದು ದೇವರ ಕಡೆ ಹೋಗುವಂತ ಆ ಒಂದು ಅರ್ಧಯತಿ. ವೃಜಿನಾರ್ಧನ, ವೃಜಿನ ಅಂದ್ರ ಪಾಪವನ್ನ ತೆಗೆದು ಅರ್ಧಯತಿ. ಸೊ ಒಂದೊಂದು ವಿಷ್ಣು, ಇದು ವೃಜಿನಾರ್ಧನ ಜನಾರ್ದನ ಎಂಬ ರೂಪ ನಮ್ಮ ಒಳಗೆ ವಿಷ್ಣು ಸಹಸ್ರನಾಮ ರೂಪವೇ ಆಗುತ್ತೆ. ಅದು ಅರ್ಥ ಅನೇಕ ಕಡೆ ನೋಡಿದ್ದೀವಿ, ಅದೇ ಅರ್ಥ ಇಲ್ಲಿನೂ ಬರುತ್ತೆ. ಸೊ ದೇವರು ಒಳಗಿಂದ ನಮ್ಮ ಬಿಂಬರೂಪದಿಂದ ಇದನ್ನೇ ಕೊಡ್ತಾನೆ ವೃಜಿನಾರ್ಧನ. ಅದರ ಸದಾ ಕೈಕೊಂಡು ಅವನು ಎಲ್ಲವನ್ನು ಸ್ವೀಕಾರ, ಶಂಕಿಸದ ನೀನು ಕೊಟ್ರೆ ಅವನು ಎಲ್ಲವೂ ಯಾವಾಗ್ಲೂ ನನ್ನ ಸ್ವೀಕಾರ ಮಾಡ್ತಾನೆ. ದೇವರ ನೆನಪು ಮಾಡಿದ, ಇಷ್ಟು ಇದ್ದಾರ ನೆನಪು ಮಾಡಿದನ ಸ್ವೀಕಾರ ಮಾಡ್ತಾನೆ. ಸದಾ ಕೈಕೊಂಡು ಸಂತೈಸುವನು ತನ್ನವರ, ಸಂತೈಸ್ತಾನೆ ರಕ್ಷಣೆ ಮಾಡ್ತಾನೆ. ಯಾವತ್ತು ದೇವರು ರಕ್ಷಣೆ ಮಾಡ್ತಾನೆ, ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆನೆ ಇಷ್ಟೂ ತಂದಿದ್ದಾನೆ, ಇಷ್ಟೂ ಮಾಡಿದ್ದಾನೆ ಅವನು, ಮಾಡೇ ಮಾಡ್ತಾನ ಅವನು ಅಂತ ಹೇಳಿ ತನ್ನವರ. ಈ ಒನ್ಲಿ ಥಿಂಗ್ ಯು ಹ್ಯಾವ್ ಟು ಬಿಕಮ್ ಇಸ್ ತನ್ನವರ. ನೀವು ನಾನು ದೇವರಿಗೆ ಅಧೀನ, ಹೇಗೆ ಒಂದು ಫ್ಯಾಮಿಲಿಯಲ್ಲಿ ಇದ್ರೆ ಆ ಮಗು ಡಸಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್, ಫಾದರ್ ಈಸ್ ದೇರ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್, ಪೇರೆಂಟ್ಸ್ ಆರ್ ದೇರ್ ಟು ಟೇಕ್ ಕೇರ್ ಆಫ್ ಚಿಕ್ಕ ಮಗುಗೆ. ಹಾಗೇನೆ ಅದು ಯಾಕೆಂದ್ರೆ ನನ್ನ ಮಗು ಇದು, ನಾನು ಐ ಹ್ಯಾವ್ ಟು ಟೇಕ್ ಕೇರ್ ಅಂತ. ಸೊ ಹಾಗೇನೆ ನಾವು ದೇವರ ಅಧೀನವಾಗಿದ್ದೀವಿ ಅಂತ ನಾವು ತಿಳ್ಕೋಬೇಕು. ದೇವರಿಗೆ ಎಲ್ಲರೂ ಮಕ್ಕಳೇ ಇದ್ರೂ ನಾನು ದೇವರ ಮಗ. ದೇವರ ಮಗ ಅಂದ್ರೆ ಏನು, ಅಧೀನವಾಗಿರೋ ದೇವರ ಅಧೀನವಾಗ, ಅಂಡರ್ ದ ಅಂಬ್ರೆಲಾ ಆಫ್ ಗಾಡ್ ನಾನು ಇದ್ದೀನಿ, ಅವನ ಪಾದದ ಅಡಿಯಲ್ಲಿ ನಾನು ಇದ್ದೀನಿ ಅಂತ ನಾವು ಚಿಂತನೆ ನಾವು ಮಾಡಿದ್ರೆ ಅವನು ನನ್ನವ ಅಂತ ಹಿ ವಿಲ್ ಟೇಕ್ ಕೇರ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಇದನ್ನು ಶಂಕಿಸದೆ, ಇದರಲ್ಲಿನೂ ನಿನ್ಗೆ ಡೌಟೇ ಬೇಡ, ಅವನು ತನ್ನವರು ಅಂತ ಮಾಡಿಕೊಳ್ತಾನೆ. ಇದೂ ಸಂಖ್ಯೆ, ಇದರಲ್ಲಿನೂ ನಿನ್ಗೆ ಡೌಟೇ ಬೇಡ, ದೇವರು ಈ ಸೇರ್ತು ಟೇಕ್ ಕೇರ್ ಅಂತ ಇಲ್ಲಿ ಹೇಳಿ. ಇದು ಯಾಕೆ ಬರಬೇಕು, ಯಾಕೆ ಇಷ್ಟನ್ನ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಇದ್ರಲ್ಲಿ ಉಪಾಸನೆ ಇಲ್ಲೇ ಬರುತ್ತೆ. ಅದಕ್ಕೆ ಹೇಳಿದ್ರೆ ಉಪಾಸನೆ ಇಲ್ಲೇ ಬರುತ್ತೆ. ಇದು ಏನು ಅಂಗದೇಹ ಸುಳಾದಿ ಎಂಬುದು ಉಪಾಸನಾ ಸುಳಾದಿಯಲ್ಲಿ ಸೇರಿಸಿದ್ದಾರೆ ದಾಸರು. ಸೊ ಜೀವ ಎಷ್ಟು, ವಾಟ್ ಈಸ್ ವಹು ಅಮ ಎಂಬುದನ್ನ ಶ್ವೇತಾಶ್ವರ ಉಪನಿಷತ್ತಲ್ಲಿ ಹೇಳಿದ್ದು ಮತ್ತು ವಿಜಯದಾಸರು ಹೇಳಿದ್ದನ್ನ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ ಎಂಬಲ್ಲಿ ಕೃಷ್ಣಾರ್ಪಣ ಮಸ್ತು.